हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोऽहं धीमि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमरं शान्तं विजयाख्यगुरुं भजे। श्री गुरुभ्यो नमः। हरिः ओम्। ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयहृदाययादिकवये मुह्यन्तियं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। श्री गुरुभ्यो नमः। हरिः ओम्। नारायण वर्ण ಭಾಗವತದಲ್ಲಿ ಬರತಕ್ಕಂಥ ವಿಚಾರ, ಶತ್ರುಗಳಾಗಿರತಕ್ಕಂಥ ದೈತ್ಯರು ಇಂದ್ರದೇವರ ಸಂಪತ್ತನ್ನೆಲ್ಲ ಕದ್ದುಕೊಂಡು ಹೋಗಿದ್ದಾರೆ. ಇದರಲ್ಲಿ ದೇವತೆಗಳು ಸಹಜ ಶಕ್ತಿಮಂತರು, ದೈತ್ಯರು ಸಹಜ ಶಕ್ತಿ ಇಲ್ಲವರಿಗೆ ವರಬಲದಿಂದ ದೇವತೆಗಳ ಮೇಲೆ ದಾಳಿ ಮಾಡುತ್ತಾರೆ. ದೇವತೆಗಳು ಸಹಜ ಶಕ್ತಿಮಂತರಾದರೂ ಪ್ರಾರಬ್ಧ ಕರ್ಮದಿಂದ ಶಾಪಾದಿಗಳಿಗೆ ತುತ್ತಾದಾಗ, ಅಹಂಕಾರಾದಿಗಳಿಗೆ ತುತ್ತಾದಾಗ ಅವರಲ್ಲಿ ಸೋಲು ಬರುತ್ತೆ. ಬೃಹಸ್ಪತ್ಯಾಚಾರ್ಯರ ಕರುಣೆ ತಪ್ಪಿದಾಗ ಸೋಲು ಬಂತು, ದೂರ್ವಾಸರ ಕರುಣೆ ತಪ್ಪಿದಾಗ ಸೋಲು ಬಂತು, ಗುರು ಕರುಣೆ ತಪ್ಪಿದಾಗ ದೇವತೆಗಳಿಗಾದರೂ ಸೋಲು ಖಚಿತ. ಅಂಥ ಸೋಲು ಬಂದಾಗ ದೈತ್ಯರಿಂದ ಸೋತು ಸರ್ವ ಸಂಪತ್ತನ್ನ ಕಳ್ಕೊಂಡಿರ್ತಕ್ಕಂಥ ಇಂದ್ರದೇವರು ಯಾವ ಮಂತ್ರವನ್ನ ಪಡಕೊಂಡು ಆ ಮಂತ್ರದಿಂದ ದೈತ್ಯರನ್ನ ಸುಲಭವಾಗಿ ಗೆದ್ರೋ ಆ ಮಂತ್ರವೇ ನಾರಾಯಣ ವರ್ಮ. ವರ್ಮ ಅಂದ್ರೆ ಕವಚ, ನಾರಾಯಣ ಕವಚ. ಸರಿ, ಇಂದ್ರದೇವರಿಗೇನೋ ತೊಂದರೆ ಬಂದಿತ್ತು, ಅವರೇನೋ ಈ ಜಪ ಮಾಡಿ ಗೆದ್ರಪ್ಪ. ನಮ್ಗೆ ಯಾಕೆ ಅಂದ್ರೆ ಇಂದ್ರದೇವರಿಗೆ ಯಾವ ದೈತ್ಯರೆಲ್ಲ ತೊಂದರೆ ಕೊಟ್ಟಿದ್ದಾರೋ ಅವರೇ ನಮಗೂ ತೊಂದರೆ ಕೊಡ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ. ಶಾರೀರಿಕ ರೋಗಗಳು ತಂದುಕೊಡೋದು ಅವರೇ, ಮಾನಸಿಕ ಚಾಂಚಲ್ಯ ಕೊಡೋದು ಅವರೇ, ನಾನಾ ತೊಂದರೆಗಳು ಕೊಡೋದು ಅವರೇ, ಗುರುಗಳ ಮೇಲೆ ಸಂಶಯಗಳನ್ನು ಹುಟ್ಟಾಕೋದು ಅವರೇ, ಗುರುಗಳಿಗೆ ನಮ್ಮಿಂದ ಗುರುಗಳನ್ನು ದೂರ ಮಾಡುವುದು ಅವರೇ. ದೇವತೆಗಳನ್ನ, ದೇವರನ್ನ, ಗುರುಗಳನ್ನ ನಾವು ಚಿಂತನೆ ಮಾಡದಂತೆ ಮಾಡೋದೇ ಅವರು. ನಾವು ಹಾಳಾದರೆ ಸಂತೋಷ ಪಡೋದೇ ಅವರು. ಆ ದೈತ್ಯರು ಇರೋದೇ ನಮ್ಮಲ್ಲಿ. 24 ತತ್ವಗಳಲ್ಲಿ ದೇವತೆಗಳು ಹೇಗೆ ವ್ಯಾಪ್ತರಾಗಿ ನಿಂತಿದ್ದಾರೋ, ದೈತ್ಯರು 24 ತತ್ವಗಳಲ್ಲಿ ಸರಿಯಾಗಿ ಸೀಟ್ ಹಾಕೊಂಡು ಕೂತಿದ್ದಾರೆ ದೇವರ ಆಜ್ಞೆಯಂತೆ. ಇವರೇನು ಮಾಡುತ್ತಾರೆ? ನಮ್ಮ ಹಿಂದಿನ ಕರ್ಮಾನುಸಾರ, ಇಲ್ಲಿ ಸರಿಯಾಗಿ ಸಬ್ಜೆಕ್ಟ್ ಅರ್ಥ ಆಗಬೇಕು. ನಮ್ಮ ಹಿಂದಿನ ಕರ್ಮ ಕೂತಿರುತ್ತೆ, ಪಾಪ ಕರ್ಮ ಕೂತಿರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ, ಆ ಹಿಂದಿನ ಪಾಪ ಕರ್ಮದಿಂದ ನಮಗೆ ನಾನಾ ರೀತಿಯಾದ ಮಾನಸಿಕ ಶಾರೀರಿಕ ತೊಂದರೆಗಳು ಅನುಭವಿಸಬೇಕಾಗಿರುತ್ತೆ. ಅಂಥ ಕಾಲಕ್ಕೆ ದೇವರು, ದೇವತೆಗಳು, ವಾಯುದೇವರು, ದೇವತೆಗಳು ನಮ್ಮಲ್ಲಿ ಇದ್ದರು ಸುಮ್ಮನಾಗಿ ಬಿಡುತ್ತಾರೆ. ದೈತ್ಯರು ಆ ಹಿಂದಿನ ಪಾಪ ಕರ್ಮದ ಬಲವನ್ನು ನೋಡಿಕೊಂಡು ನಮಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡುತ್ತಾರೆ. ಆ ದೈತ್ಯರು ನಮಗೆ ನಾನಾ ರೀತಿಯಾಗಿ ತೊಂದರೆ ಕೊಡಬೇಕಾದರೆ ಅವರ ಬುದ್ಧಿ ಕೆಲಸ ಮಾಡಬೇಕಲ್ಲ, ಹೀಗೆ ಕೊಡೋಣ ಹೀಗೆ ಕೊಡೋಣ. ಆ ಬುದ್ಧಿಯನ್ನು ಅವರೊಳಗಿದ್ದು ಪ್ರೇರಿಸುವವರು, ಇವನಿಗೆ ಹೀಗೆ ತೊಂದರೆ ಕೊಡು, ಹೀಗೆ ತೊಂದರೆ ಕೊಡು, ಹೀಗೆ ತೊಂದರೆ ಕೊಡು ಅಂತ ದೈತ್ಯರೊಳಗಿದ್ದು ಪ್ರೇರಿಸುವವರೇ ದೇವತೆಗಳು. ಪೂರ್ಣ ಬುಡ ತಿಳ್ಕೋಬೇಕು, ಇಲ್ಲಾಂಗಿದ್ರೆ ಮಿಸ್ ಆಗ್ಬಿಡ್ತದೆ. ನಮ್ಮದೇ ಕರ್ಮ, ಕರ್ಮಾನುಸಾರವಾಗಿ ದೇವರು, ದೇವತೆಗಳು ಸುಮ್ಮನೆ ಇದ್ದು ಅವರ ಸ್ಥಾನದಲ್ಲಿ ಇನ್ನೊಂದು ರೂಪದಿಂದ ದೈತ್ಯರಲ್ಲಿ ನಿಂತು ನಮ್ಮದೇ ಕರ್ಮ ಉಣಿಸ್ತಾರೆ, ನಾನಾ ತೊಂದರೆಗಳು ಅವರ ಮೂಲಕ ಕೊಡುವುದರ ಮೂಲಕ. ಈಗ ಇಷ್ಟು ನಡೀತಾ ಇದೆ. ಈಗ ಇದೆಲ್ಲ ಪರಿಹಾರ ಆಗ್ಬೇಕು. ಇದೆಲ್ಲ ಪರಿಹಾರ ಆಗ್ಬೇಕು ಅಂತಾದ್ರೆ ಏನ್ ಮಾಡ್ಬೇಕು ಅಂದರೆ, ಈಗ ಈ ದೈತ್ಯರನ್ನ ಓಡಿಸಲಿಕ್ಕೆ ಏನೋ ಮಂತ್ರ ತಂತ್ರ ಮಾಡೋಣ ಅಂದ್ರೆ, ಅವ್ರು ಈಗ ಓಡಿ ಹೋದ್ರು ಇನ್ನ ಬುಡ ಪಾಪ ಕೂತಿರುತ್ತಾದ್ರಿಂದ ಬಂದೇ ಬರ್ತಾರೆ. ದೇವತೆಗಳೇ ಕರ್ಕೊಂಡು ಬರ್ತಾರವರನ್ನ. ತೋ ಈ ತೊಂದರೆ ಕೊಡುವಂತ ದೈತ್ಯರನ್ನ ಓಡಿಸುವುದು ಸೆಕೆಂಡ್ರಿ, ಮೇನ್ ಯಾವುದು? ಆ ದೈತ್ಯರು ಬಂದು ನಮಗೆ ತೊಂದರೆ ಕೊಡಲಿಕ್ಕೆ ಯಾವುದು ರಾ ಮೆಟೀರಿಯಲ್, ಹೊಲಸಿನ ವಾಸನೆ ಬರಲಿಕ್ಕೆ ಕಾರಣ ಏನು? ಹೊಲಸಿನ ಕುಪ್ಪೆ ಇರೋದಲ್ಲ, ಆ ಹೊಲಸಿನ ಕುಪ್ಪೆ ಯಾವುದು? ದೈತ್ಯರ ಕಾಟವೆಂಬ ವಾಸನೆ ಬರ್ತಾ ಇದೆ. ಆ ವಾಸನೆ ಬರಲಿಕ್ಕೆ ಕಾರಣ ಹೊಲಸಿನ ಕುಪ್ಪೆ. ಆ ಹೊಲಸಿನ ಕುಪ್ಪೆ ಯಾವುದು? ನಮ್ಮದೇ ಹಿಂದಿನ ಕರ್ಮ. ಸೊ ಇಲ್ಲಿಗೆ ಬಂದರೆ ಇಂದ್ರದೇವರು ಈ ಒಂದು ಮಂತ್ರವನ್ನ ವಿಶ್ವರೂಪಾಚಾರ್ಯರಿಂದ ತಗೊಂಡು ಜಪ ಮಾಡಿದರು. ಜಪ ಮಾಡಿದಾಗ ಏನಾಯಿತು ಅಂದರೆ, ವಿಶೇಷವಾಗಿ ಜಪ ಮಾಡಿದ್ದು ಎರಡು ಉದ್ದೇಶ. ಏನು? ಮನೆಯಲ್ಲಿ ವಾಸನೆ ಬರ್ತಾ ಇದೆ, ದುರ್ವಾಸನೆ. ಹಾಗಾದ್ರೆ ನಮ್ಮ ಉದ್ದೇಶ ಏನಾಗಿರ್ಬೇಕು? ಕೇವಲ ವಾಸನೆ ತೆಗೆಯೋದ ಅಂದರೆ, ಅದಕ್ಕೆ ಕಿಟಕಿ ತೆಗೆದು ನಾನಾ ರೀತಿ ಏನೋ ಸೆಂಟ್ ಹಾಕಿ ಮಾಡ್ಬೋದು. ಮಾಡಬೇಕಾಗಿದ್ದೇನು? ವಾಸನೆನೂ ಹೋಗಬೇಕು, ವಾಸನೆಗೆ ಕಾರಣವಾದ ಹೊಲಸು ಹೋಗಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ? ಹೊಲಸನ್ನು ತೆಗಿತೀವಿ, ವಾಸನೆಯನ್ನು ತೆಗಿತೀವಿ, ಎರಡು ತೆಗಿಬೇಕು. ಹಾಗಾದರೆ ಈಗ ನಮಗೆ ವಾಸನೆ, ದುರ್ವಾಸನೆ ಬರ್ತಾ ಇದೆ. ಏನು ದುರ್ವಾಸನೆ ಅಂದರೆ, ನಾನಾ ರೀತಿಯಾದ ಮಾನಸಿಕ ಶಾರೀರಿಕ ತೊಂದರೆಗಳು ವಿಘ್ನಗಳು. ದೇವರಲ್ಲಿ ಮನಸ್ಸೇ ಇಲ್ಲದಿರೋದು, ಇದೇ ಮೊದಲಾದ ಅನೇಕ ತೊಂದರೆಗಳು ಬರ್ತಾ ಇವೆ. ಯಾಕೆ ಬರ್ತಾ ಇವೆ? ದೈತ್ಯರು ಕೊಡ್ತಾ ಇದ್ದಾರೆ, ಬರ್ತಾ ದೈತ್ಯರು ಯಾಕೆ ಕೊಡ್ತಾ ಇದ್ದಾರೆ? ಒಳಗೆ ದೇವತೆಗಳು ನಿಂತ್ಕೊಂಡು ಇವನಿಗೆ ಕೊಡು ಕೊಡು ಅಂತ ಅವರ ಮೂಲಕ ಕೊಡಿಸ್ತಾ ಇದ್ದಾರೆ. ದೇವತೆಗಳು ಯಾಕೆ ಕೊಡಿಸ್ತಾ ಇದ್ದಾರೆ? ನಮ್ದೇ ಕರ್ಮ ಕೂತಿದ್ದರಿಂದ. ಸೊ ಈಕ್ವೇಷನ್ ಸೆಟ್ ಆಯಿತು. ಇವಾಗ ನಾವು ಇದು ಪರ್ಮನೆಂಟ್ ಆಗಿ ಪರಿಹಾರ ಆಗಬೇಕಾದರೆ ಏನು ಮಾಡಬೇಕು? ಕೇವಲ ದೈತ್ಯರ ಕಾಟ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಉಪಯೋಗವಿಲ್ಲ. ಎಷ್ಟರ ಪರ್ಯಂತ ನಮ್ಮ ಕರ್ಮ ಕೂತಿರುತ್ತೆ ಅಷ್ಟರ ಪರ್ಯಂತ ಅವರ ಕಾಟ ತಪ್ಪಿದ್ದಲ್ಲ. ಏನು ತಲಬಾಗಿಲಿಂದ ಹೋಯಿತು ಅಂದರೆ ಕಿಟಕಿಯಿಂದ ಬರುತ್ತೆ, ಆ ಥರ ಇರುತ್ತೆ. ಸೊ ಬರಲೇಬಾರದು, ಇವರು ತೊಂದರೆ ಕೊಡಲೇಬಾರದು ಅಂತ ಹೇಳಿದರೆ ಹಾಂ ಏನು ಮಾಡಬೇಕು? ನಮ್ಮ ಕರ್ಮ ಕಳ್ಕೊಳ್ತಾ ಬರಬೇಕು. ನಮ್ಮ ಹಿಂದಿನ ಕರ್ಮ ಕಾಟಕ್ಕೆ ತೊಂದರೆಗಳಿಗೆ ಕಾರಣವಾದ್ದು ಕರ್ಮ ಅಲ್ಲ. ನಾವು ಈಗ ಮಾಡುವ ಉಪಾಯ ಏನು ಮಾಡಬೇಕದು? ನಮ್ಮ ಕರ್ಮವನ್ನು ಕತ್ತರಿಸಿ ಹಾಕಬೇಕು, ಹಾಗೆ ಈ ದೈತ್ಯರನ್ನು ಓಡಿಸಿಬಿಡಬೇಕು. ಎರಡೂ ನಡೆಯಬೇಕು ಒಂದೇ ಅಸ್ತ್ರದಿಂದ. ಅದು ಇಂದ್ರದೇವರು ಮಾಡಿದ್ದು. ಇಂದ್ರದೇವರು ಏನು ಮಾಡಿದರು? ವಿಶೇಷವಾಗಿ ನಾರಾಯಣ ವರ್ಮ ಜಪ ಮಾಡೋದರಿಂದ ಹಿಂದಿನ ಪಾಪ ಕರ್ಮ ಕತ್ತರಿಸಿ ಹೋಗಿ ದೈತ್ಯರನ್ನು ಸುಲಭವಾಗಿ ಗೆಲ್ಲೋದಾಯಿತು. ಈಗ ನಾವು ನಾರಾಯಣ ವರ್ಮವನ್ನು ಹೇಳತಾ ಬಂದರೆ, ದೇವತೆಗಳ ಅನುಗ್ರಹದಿಂದ ನಾರಾಯಣ ವರ್ಮವನ್ನು ಹೇಳತಾ ಬಂದರೆ, ಅವಾಗೇನಾಗುತ್ತೆ? ಈ ಪಾಪಕರ್ಮ ದೇವತೆಗಳೇ ನಮ್ಮ ಮೂಲಕ ಈ ಹೇಳಿಸಿ ಪಾಪಕರ್ಮ ಕತ್ತರಿಸುವಂತೆ ಮಾಡಿ ಅವರೇ ದೈತ್ಯರನ್ನು ಓಡಿಸಿಬಿಡುತ್ತಾರೆ. ಇದು ನಡೆಯಬೇಕು. ಇದನ್ನು ಮಾಡುವ ಮಂತ್ರ ಯಾವುದು ಅಂದರೆ ನಾರಾಯಣ ವರ್ಮ. ಈ ನಾರಾಯಣ ವರ್ಮದಿಂದ ಹಿಂದಿನ ಏನು ತೊಂದರೆಗೆ ಕಾರಣವಾದ ಪಾಪಗಳೆಲ್ಲ ಕತ್ತರಿಸಿ ಹೋಗೋದಲ್ಲದೆ ವಿಶೇಷವಾಗಿ ಏನು ಲಾಭ ಆಗುತ್ತೆ ಅಂದರೆ, ದೈತ್ಯರೆಲ್ಲ ಓಡಿ ಹೋಗ್ತಾರೆ, ಪಾಪಗಳು ನಾಶ, ಬುಡವಾದ ಪಾಪಗಳು ನಾಶ, ದೈತ್ಯರು ಓಡಿ ಹೋಗ್ತಾರೆ, ದೇವರು ದೇವತೆಗಳು ಸಮ್ಮುಖರಾಗ್ತಾರೆ, ಸರ್ವಾಭೀಷ್ಟ ಶಿವರು ವೃದ್ಧಿ ಆಗುತ್ತೆ, ಸರ್ವಾಭೀಷ್ಟ ಸಿದ್ಧಿಯೂ ಆಗುತ್ತೆ. ಆದ್ದರಿಂದ ವಿಶೇಷವಾಗಿರತಕ್ಕಂಥ ಈ ಒಂದು ಮಂತ್ರದ ಹಿನ್ನೆಲೆ ಹೀಗಿದೆ. ಈ ಒಂದು ಮಂತ್ರ ಹೇಗೆ ಜಪ ಮಾಡಬೇಕು ಅದರ ಕ್ರಮ, ಮಂತ್ರ ಸಿದ್ಧಿ ಪ್ರಕಾರವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಪ್ರಾತಃ ಸ್ನಾತ್ವ ಶುಚಿರ್ ಭೂತ್ವ ಕೃತ ನಿತ್ಯ ಕ್ರಿಯ ಸುಧೀಹಿ. ಅಂದರೆ ಬುದ್ಧಿವಂತನಾದವ ಬೆಳಿಗ್ಗೆ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಶುಚಿಯಾಗಬೇಕು. ಅಲ್ಲ, ಸ್ನಾನ ಮಾಡಿದರೇನೇ ಶುಚಿಯಾಗ್ತೇವಲ್ಲ, ಮತ್ತು ಸ್ನಾನ ಮಾಡಿ ಶುಚಿಯಾಗಿ ಏನಿದು? ಆ ಹೇಳ್ತಾರೆ, ಸ್ನಾನ ಮಾಡುವುದರಿಂದ ಅರ್ಥ ಶುಚಿ, ನಂತರ ಒಣಗಿದ ಶುದ್ಧ ವಸ್ತ್ರ ಧಾರಣೆ, ನಂತರ ನಾಮಮುದ್ರಾದಿಗಳ ಧಾರಣೆ, ಹರಿಪಾದೋದಕ ಸೇವನೆ, ಇದರಿಂದ ನಾವು ವಿಶೇಷವಾಗಿ ಶುದ್ಧರಾಗ್ತೇವೆ. ನಂತರ ಕೃತನಿತ್ಯ ಕ್ರಿಯ ಅಂದರೆ, ನಾವೇನು ಪಾಪಗಳು, ನಮ್ಮ ಶುದ್ಧಿ ಬೇಕಾದರೆ ನಾನಾ ರೀತಿಯಾದ ಅಶುದ್ಧಿಗೆ ಕಾರಣವಾದ ಪಾಪಗಳು ಹೋಗಬೇಕಾದರೆ ಭಗವಂತನ ಪಾದೋದಕವನ್ನು, ಅದಕ್ಕೆ ನಿರ್ಮಾಲ್ಯವನ್ನು ತಗೊಂಡರೆ ಅದೆಂಥದ್ದು ಹೇಳ್ತಾರೆ, 12 ವರ್ಷಗಳ ಕಾಲ ಉಪವಾಸ ಮಾಡಿದರೆ ಎಷ್ಟು ಶರೀರ ಶೋಧನೆ ಆಗುತ್ತೆ, ಶುದ್ಧಿ ಆಗುತ್ತೆ, ತೊಟ್ಟು ಶುದ್ಧಿ, ಒಂದು ತೊಟ್ಟು ದೇವರ ಪಾದೋದಕ ತಗೊಂಡ್ರೆ ಬರುತ್ತೆ ಅಂಥದ್ದು. ಸ್ನಾನ, ಶುಚಿಯಾಗೋದು, ಮುದ್ರಾದಿಗಳು ಎಲ್ಲವೂ ಧಾರಣೆ ಮಾಡಿಕೊಂಡು ಕೃತ ನಿತ್ಯ ಕ್ರಿಯ, ನಿತ್ಯ ಮಾಡಬೇಕಾದ ಕ್ರಿಯೆಗಳು, ಸಂಧ್ಯಾದಿಗಳನ್ನು ಮಾಡಬೇಕು. ನಂತರ ಎಷ್ಟು ಏನೇನು ಮಾಡಬೇಕು ಹೇಳ್ತಾ ಇದ್ದಾರೆ. ಜಪ್ತ್ವಾ ದೇವೀಂ ಅಷ್ಟಶತಂ, ದೇವೀಂ ಗಾಯತ್ರಿ, ಗಾಯತ್ರಿ ಮಂತ್ರ 108 ಬಾರಿ ಮಿನಿಮಮ್ ಮಾಡಬೇಕಂತೆ. ಜಪ್ತ್ವಾ ದೇವೀಂ ಅಷ್ಟಶತಂ ತ್ರಿಗುಣ ಅಷ್ಟಾಕ್ಷರಂ ಪುನಃ, ಅದಕ್ಕೆ 3 ಪಟ್ಟು ಅಷ್ಟಾಕ್ಷರ ಮಂತ್ರ ಮಾಡಲೇಬೇಕು. ನಂತರ ಇನ್ನ ಈ ಜಪಗಳಿರುತ್ತಲ್ಲ, ಯಾರ್ಯಾರಿಗೆ ಎಷ್ಟಿರುತ್ತೆ ಅಂದ್ರೆ ಅವರವರ ಆಸಕ್ತಿ ಪ್ರಕಾರ. ಏನು, ಯಾವ ಸ್ವಾಮಿಗಳು ಕಾಣಿಸಿದರೆ ಮುಗಿದೋಯ್ತು, ಅಲ್ಲಿ ಹೋಗೋದು, ಅವರು ನಮಸ್ಕಾರ ಮಾಡುವುದು, ಅವರ ಹಿಂದೆ ಬಿಡೋದು. ಏನಂತ, ಸ್ವಾಮಿ ನಂಗೊಂದು ಉಪದೇಶ, ಮೊದಲೇ ಒಂದು 20 ಸ್ವಾಮಿಗಳ ಹತ್ರ ಉಪದೇಶ ಆಗಿದೆ, 20 ಸ್ವಾಮಿಗಳು 30 ಆಚಾರರ ಹತ್ರ ಎಲ್ಲ ಆಗಿದೆ, 21ನೇ ಸ್ವಾಮಿಗಳು ಬಂದರು, ಅವರು ಕಾಣಿಸಿದ ಕೂಡಲೇ ಅವರಿಂದ ಒಂದು ಮಂತ್ರ ಸ್ವೀಕಾರ. ಸ್ವೀಕಾರ ಮಾಡುವಾಗ ಉದ್ದೇಶ ಆ ಮಂತ್ರ ಸಿದ್ಧಿಯೇ ಪಡ್ಕೋಬೇಕು ಅಂತ ಸ್ವೀಕಾರ. ಆದರೆ ತಗೊಂಡ ಮಂತ್ರಗಳೆಲ್ಲ ಜಾಸ್ತಿ ಆಗಿದ್ದರಿಂದ ಬಿಡಬಾರದು, ತಗೊಂಡಿದ್ದಕ್ಕೆ ಮಾಡಬೇಕು ಅಂತ ಹತ್ತತ್ತಕ್ಕೆ ಇಳಿದಿರುತ್ತೆ. ಒಬ್ಬೊಬ್ಬರು 20 ಮಂತ್ರ 30 ಮಂತ್ರ ತಗೊಂಡವರು ಇದ್ದಾರೆ. ತದ್ವಿರುದ್ಧವಾಗಿ ಒಬ್ಬೊಬ್ಬರು 20-30 ಮಂತ್ರ ತಗೊಂಡಿದ್ದವರು ಅದು ಆ ಒಂದು ಕ್ಯಾಂಡಿಡೇಟ್ಸ್ ಆಗಿದ್ರೆ ತಗೊಳ್ಳಪ್ಪ, ಅವರ ಶಕ್ತಿ. ನಾರಾಯಣ ಅಷ್ಟಾಕ್ಷರ ಮಂತ್ರವೇ ಉಪದೇಶವಿಲ್ಲದವರು ಇದ್ದ, ಇದು ಭೀಕರ ದುರಂತ. ಇದು ಮಧ್ವರಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಗಾಯತ್ರಿಗೆ 3 ಪಟ್ಟು ಅಷ್ಟಾಕ್ಷರ ಜಪ ಮಾಡಬೇಕು ಅಂತ ಸ್ಪಷ್ಟ ಹೇಳಿದಾಗಲೂ ನಮ್ಮಲ್ಲಿ ಹುಡುಗರಿಗೆ ಯಾರಿಗೆ ಉಪನಯನ ಮಾಡುತ್ತಾರೆ ಅವರಿಗೆ ಗಾಯತ್ರಿ ಮಂತ್ರದ ಜೊತೆಗೆ ಆಗಲೇನೆ ಅಷ್ಟಾಕ್ಷರ ಮಂತ್ರವನ್ನು ಉಪದೇಶ ಕೊಡಬೇಕು ಅನ್ನೋದು ಉಪದೇಶ ಕೊಡುವವರಿಗೇ ಗೊತ್ತಿಲ್ಲ. ಇನ್ನ ಹುಡುಗ ಅವನಿಗೇನು ರಿಟೈರ್ಮೆಂಟ್ ಆದ ಮೇಲೂ ಗೊತ್ತಾಗಲ್ಲ, ಆದ ಮೇಲೆ ಪ್ರವಚನಗಳು ಬರೋ ಕಾಲಕ್ಕೆ ಯಾರೋ ಹೇಳಿದು ಗೊತ್ತಾಗತ್ತೆ ಅಷ್ಟಾಕ್ಷರ ಮಂತ್ರ ಕಂಪಲ್ಸರಿ ಅಂತೆ. ಅವಾಗ ಹೌದಂತರಿ, ನಮ್ಗೆ ಗೊತ್ತಿಲ್ಲ, ಬರೀ ಗಾಯತ್ರಿ ಮಾತ್ರ ಮಾಡ್ಕೊಂಡು ಹೋಗ್ತಿದ್ವಿ ಅಂತ ಹೇಳೋದು ಇದೆ. ದುರಂತ ಇದು. ಪಾಪ ಅವ್ರ ತಪ್ಪಲ್ಲ, ಯಾರು ಯಾರಾದರೆ ಹುಡುಗರಿದ್ದ ಕಾಲಕ್ಕೆ ಅವ್ರಿಗೆ ಕೊಟ್ಟಿಲ್ಲ. ನಂತರ ಆ ಹುಡುಗರು ಏನು ದೊಡ್ಡವರು ಆಗ್ತಾ ಆಗ್ತಾನೇ ಪಾಪ ಏನು ದೇವತೆಗಳೆಲ್ಲ ಜಾತಾಪರೋಕ್ಷಗಳು ಹುಟ್ಟಿದ ಕೂಡಲೇ ಅಪರೋಕ್ಷ ಬಂದಂತೆ ದೇವತೆಗಳಿಗೆ, ಇವರು ಹುಟ್ಟಿದ ಕೂಡಲೇ ಕಾನ್ವೆಂಟು, ಆದ ಮೇಲೆ ಏನೋ ಅಪ್ಪ ಅಮ್ಮ ಅವರಿಗೆ ಮಾಡಲೇಬೇಕು ಅಂತ 8 ವರ್ಷಕ್ಕೆ ಉಪನಯನ ಮಾಡಿಬಿಟ್ರೆ ಆ ಸ್ಕೂಲಿಗೆ ಹೋಗೋದರಲ್ಲೇ ಬದುಕು. ಇನ್ನು ಬೆಳಿಗ್ಗೆ ಸಾಯಂಕಾಲ ಸಂಧ್ಯಾನ ಮಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನು ಅದಾದ ಮೇಲೆ ಉದ್ಯೋಗ, ಆ ಉದ್ಯೋಗದಲ್ಲಿ ಬಿದ್ದು ರಿಟೈರ್ ಆಗೋ ಪರ್ಯಂತ ದುಡ್ದು 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 ರಿಟೈರ್ ಆದ್ಮೇಲೆ ಕೂತಾಗ ಗೊತ್ತಾಗತ್ತೆ, ಅಯ್ಯೋ ರಾಮ ಇಷ್ಟು ಕಾಲ ಅಷ್ಟಾಕ್ಷರ ಮಂತ್ರವೇ ಉಪದೇಶ ಇಲ್ಲ ಅನ್ನುವರು ಇದ್ದಾರೆ. ಒಂದು ಕಡೆ 50-60 ಮಂತ್ರಗಳು ತಗೊಂಡ್ಬಿಟ್ಟು ಹೇಗ್ ಜಪ ಮಾಡ್ಬೇಕಪ್ಪ ಜಾಸ್ತಿ ಆಯ್ತು ಅಂತ ಒದ್ದಾಡುವರು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಅಷ್ಟಾಕ್ಷರ ಮಂತ್ರ ಇಲ್ಲ, ಪಂಚಾಕ್ಷರಿ ಮಂತ್ರ ಇಲ್ಲ, ಯಾವುದೂ ಇಲ್ಲ, ಎರಡೂ ಅತಿರೇಕದ ವರ್ಗ ತುಂಬ ಕೂತಿರುತ್ತೆ. ಅದಕ್ಕೆ ಹೇಳ್ತಾರೆ ಅಷ್ಟಾಕ್ಷರ ಮಂತ್ರ ಜಪ ಉಪದೇಶ ತಗೊಳ್ಬೇಕು, ಪಂಚಾಕ್ಷರಿ ಮಂತ್ರ ಕಂಪಲ್ಸರಿ. ಗಾಯತ್ರಿ, ಅಷ್ಟಾಕ್ಷರಿ, ಪಂಚಾಕ್ಷರಿ ಈ 3 ಬೇಕು. ನಂತರ ಮಿಕ್ಕ ಮಂತ್ರಗಳು ನಿಮ್ಮಿಷ್ಟ, ಎಷ್ಟು 7 ಕೋಟಿ ಮಹಾಮಂತ್ರಗಳು ತಗೊಳ್ಳಿ, ಜಪ ಮಾಡಬೇಕಷ್ಟೆ ಬಿಡದೆ. ಅದಕ್ಕೆ ಹೇಳ್ತಾರೆ ಗುರುಕ್ತ ಸರ್ವ ಮಂತ್ರ ಅನ್ನುವೈ ಜಪಿತ್ವ ಅಕ್ಷರ ಸಂಖ್ಯೆಯ ಅಂದ್ರು. ಅದು ಹೇಳ್ತಾ ಇದ್ದಾರೆ ಏನು ವಿಶೇಷವಾಗಿರತಕ್ಕಂಥ ಗುರುಗಳು ಉಪದೇಶ ಕೊಟ್ಟ ಮಂತ್ರಗಳನ್ನೆಲ್ಲ ಹೇಗೆ ಮಾಡಬೇಕೋ ಆ ಪ್ರಕಾರ ಮಾಡಿ. ಅಕ್ಷರ ಸಂಖ್ಯೆಯ ಅಂದರೆ ಅರ್ಥ ಏನು? ಒಂದೊಂದು ಮಂತ್ರವನ್ನು ಉಪದೇಶ ತಗೊಂಡಾಗ ಆ ಮಂತ್ರದಲ್ಲಿ ಎಷ್ಟು ಅಕ್ಷರಗಳಿದೆಯೋ, ಅದೊಂದು ಕ್ರಮ ಇದೆ, ಎಷ್ಟು ಅಕ್ಷರಗಳಿದೆಯೋ ಅಷ್ಟು ಲಕ್ಷ ಮಾಡಬೇಕು. ಆದರೆ ದಿನಕ್ಕೆ ಆ ಮಂತ್ರವನ್ನು ಎಷ್ಟು ಮಿನಿಮಮ್ ಮಾಡಬೇಕು, ಅಂದರೆ ಆ ಮಂತ್ರದಲ್ಲಿ ಎಷ್ಟು ಅಕ್ಷರ ಇದೆಯೋ ಅಷ್ಟು ಆದರೂ ಮಾಡಬೇಕು. ಅಂದರೆ ಅಷ್ಟಾಕ್ಷರ ಮಂತ್ರ ಅಂದರೆ 8 ಸಲ ಹೇಳಿದ್ರೆ ಸಾಕು ಅಂದರೆ ಹಾಗಲ್ಲ. ಅಷ್ಟಾಕ್ಷರ ಯಾವುದೇ ಮಂತ್ರ ತಗೊಂಡ್ರೂ 108 ಕಂಪಲ್ಸರಿ. ಇನ್ನು ಅಕ್ಷರಗಳು ಇಟ್ಟುಕೊಂಡ್ರೆ 8 ಅಕ್ಷರ ಇದ್ದರೆ 800. 24 ಅಕ್ಷರ ತಗೊಳ್ತೀರಾ, ತಗೊಳ್ಳಿ, 24 × 100. ಆ ಪ್ರಕಾರ ಎಷ್ಟು ಮಂತ್ರಗಳು ತಗೊಳ್ತೀರೋ ಅಷ್ಟಕ್ಷರದ್ದು 100. ಅಥವಾ ಬೇಡಪ್ಪ ಜಾಸ್ತಿ ಆಯ್ತರಿ ನಿಮ್ಮದು ಅಂದರೆ 10 ಮಿನಿಮಮ್. ಹೌದ್ ತಾನೆ, ಎಷ್ಟು ಅಕ್ಷರ ಇರುತ್ತೆ? 8 × 10 ಅಷ್ಟಾದರೂ ಮಾಡಿ ಅಂದರು. ಅಷ್ಟಾಕ್ಷರ ಮಂತ್ರ ಇದು ಕಂಪಲ್ಸರಿ, ಗಾಯತ್ರಿ ಎಷ್ಟು ಅಷ್ಟು ಮಾಡಬೇಕು. ನಂತರ ಮಿಕ್ಕ ಮಂತ್ರಗಳು ಎಷ್ಟು ಮಾಡಬೇಕು? ಅಷ್ಟಾಕ್ಷರದ್ದು ಬೇರೆ ಯಾವುದು ಮಂತ್ರ ತಗೊಂಡಿರಿ, ಕೃಷ್ಣ ಷಡಕ್ಷರ ಮಂತ್ರ 6 ಅಕ್ಷರ ಮಂತ್ರ ತಗೊಂಡಿರಿ, ಮಿನಿಮಮ್ ಎಷ್ಟು ಜಪ ಮಾಡಬೇಕು? 10 ಅಲ್ವಾ? ಎಷ್ಟು? 6 ಅಕ್ಷರಗಳಲ್ಲ, 6 ಅಕ್ಷರಕ್ಕೆ 8 × 10 ಅಂದರೆ ಎಷ್ಟು? 60 ಮಿನಿಮಮ್ ಮಾಡಬೇಕು. ಇದು ಅಕ್ಷರ ಸಂಖ್ಯೆಯ ಅಂದರು. ಗುರುಕ್ತ ಸರ್ವಮಂತ್ರಾನ್ವಯಿ ಜಪಿತ್ವ ಅಕ್ಷರ ಸಂಖ್ಯೆಯ. ಇನ್ನು ಇಷ್ಟ ಮಂತ್ರಸ್ಯ ಸಂಸಿದ್ಧ್ಯೈ ಧ್ಯಾತ್ವಾ ತದ್ದೇವಂ ಆದಿತಃ. ಈಗ ಯಾವುದು ಇಷ್ಟ ಮಂತ್ರ ಈಗ ಜಪ ಮಾಡಲಿಕ್ಕೆ? ನಾರಾಯಣ ವರ್ಣ. ಈ ನಾರಾಯಣ ವರ್ಮದ ಜಪದ ಸಿದ್ಧಿಗಾಗಿ ಈ ನಾರಾಯಣ ವರಮ್ಮ ಹೇಳತಕ್ಕಂಥ ಪ್ರತಿಪಾದ್ಯ ಭಗವದ್ ರೂಪವನ್ನು ಧ್ಯಾನ ಮಾಡಬೇಕು. ಇಷ್ಟ ಮಂತ್ರಸ್ಯ ಸಂಸಿದ್ಧ್ಯೈ ಧ್ಯಾತ್ವಾ ತದ್ದೇವಂ ಆದಿತಃ. ಆ ಏನು ಮಂತ್ರ ಯಾವ ಭಗವದ್ ರೂಪವನ್ನು ಹೇಳುತ್ತಾ ಇದೆ ಆ ಭಗವದ್ ರೂಪವನ್ನು ಮನಸ್ಸಲ್ಲಿ ಮೊದಲು ಧ್ಯಾನ ಮಾಡಿಕೊಳ್ಬೇಕು. ಧ್ಯಾನ ಅಂದರೆ ಧ್ಯಾನ ಶ್ಲೋಕ ಪಟಪಟ ಹೇಳೋದಲ್ಲ, ಆ ಧ್ಯಾನದ ಕಲ್ಪನೆ ಮನಸ್ಸಿಗೆ ಚಿತ್ರಣ ಬರಬೇಕು. ಹಾಗಾದರೆ ಈ ವಿಶೇಷವಾಗಿರತಕ್ಕಂಥ ನಾರಾಯಣ ವರ್ಮಕ್ಕೆ ಯಾರು ಅಂದರೆ ಹೇಳ್ತಾರೆ ನರಸಿಂಹದೇವರು. ನೃಸಿಂಹ ನಾಮಕ ಭಗವಂತ ಇದ್ದಾನೆ, ಆ ರೂಪವನ್ನು ಸ್ಮರಣೆ ಮಾಡಬೇಕು. ಹಾ, ಕಲ್ಪಿತೈಹಿ ಉಪಚಾರೈಹಿ ತಂ ಸಮರ್ಥ್ಯ ಗುರು ಹೃದ್ಗತಂ. ನಮ್ಮ ಹೃದಯದಲ್ಲಿ ಗುರುಗಳನ್ನು ಕೂಡಿಸಿ ಅಂದರೆ ಗುರು ಹೃದ್ಗತಂ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಗುರುಗಳನ್ನು ಚಿಂತಿಸಿ ನಮ್ಮ ಬಿಂಬದಲ್ಲಿ ಗುರುಬಿಂಬವನ್ನು ಪರಮಗುರುಬಿಂಬ ಗುರುಬಿಂಬದಲ್ಲಿ ಕೂಡಿಸಿ ಪರಮಗುರುಬಿಂಬ ಗುರುಬಿಂಬ ನಮ್ಮ ಬಿಂಬದಲ್ಲಿ ಕೂಡಿಸಿದರೆ ಗುರು ಹುರುತ್ಗತನಾದವ ನಮ್ಮಲ್ಲಿ ಬಂದ. ಅಂಥವನನ್ನ ಕಲ್ಪಿತೈಹಿ ಉಪಚಾರೈಹಿ ತಂ ಸಂ ಅರ್ಚ್ಯ. ಕಲ್ಪಿತೈಹಿ ಉಪಚಾರೈಹಿ ಅಂದರೆ ಎರಡು, ಹೊರಗೆ ಕಲ್ಪನೆ ಮಾಡಿದ, ಏನಿಟ್ಟುಕೊಂಡಿರ್ತೀವಿ ಅದು ಆ ವಿಶೇಷವಾಗಿರ್ತಕ್ಕಂಥ ಮೂರ್ತಿಗೆ. ಆದರೆ ಪ್ರಧಾನ ಹೃದಯದಲ್ಲಿ ಕಲ್ಪಿಸಿದ್ದಾರಲ್ಲ ದೇವರನ್ನು, ಅದಕ್ಕೆ ಹೃದಯದಲ್ಲಿದ್ದೋ ದೇವರಿಗೆ ಹೃದಯದಲ್ಲೇ ಪೂಜೆ ಮಾಡಬೇಕು. ಹೇಗೆ? ಹೃದಯದಲ್ಲಿ ಕಲ್ಪಿಸಿದ ಉಪಚಾರಗಳು, ನಾನಾ ಪದಾರ್ಥಗಳ ಚಿಂತನೆ ಮಾಡಿ ಅದರ ಮೂಲಕ ದೇವರ ಪೂಜಾ ಮಾಡಬೇಕು. ಕಲ್ಪಿತೈಹಿ ಉಪಚಾರೈಹಿ ತಂ, ಆ ಭಗವಂತನನ್ನು ಸಂ ಅರ್ಚ್ಯ, ಚೆನ್ನಾಗಿ ಅರ್ಚನೆ ಮಾಡಬೇಕು. ಅಂದರೆ ಏನು ಸಮರ್ಚನ ಅಂದರೆ, ಉಪಚಾರಗಳೇನೋ ಕಲ್ಪನೆ ಮಾಡಿದ್ದಾಯಿತು, ಹಾ ಮನಸ್ಸಲ್ಲಿ ತುಳಸಿ ಕಲ್ಪನೆ ಮಾಡಿದ್ದಾಯಿತು, ಎಳೇ ತುಳಸಿ, ಸ್ವಚ್ಛವಾಗಿ ಯಾವಾಗೆ ತೆರೆದು ತುಳಸಿ ಡಬ್ಬಿ ತುಂಬ ಇದೆ ಮನಸ್ಸಲ್ಲಿ, ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೆ. ದೇವರ ಮೂರ್ತಿಗೆ ಇಟ್ಕೊಂಡು ತುಳಸಿ ಹಾಕಿದ್ವು ಅಷ್ಟೇನಾ? ಅಲ್ಲ, ಅದು ಬರೇ ಅರ್ಚನೆ, ಸಮರ್ಚನ ಅಲ್ಲ, ಸಮ್ಯಕ್ ಅರ್ಚ ಅಲ್ಲ. ಹೇಗೆ? ಆ ತುಳಸಿಯಲ್ಲಿರುವ ಅವನ ರೂಪಗಳನ್ನ ಅವನಿಗೆ ಪ್ರತಿಮಾದೊಳ ಏನು ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡವಲ್ಲ, ಅದೊಂದು ಪ್ರತಿಮಾ. ಆ ಪ್ರತಿಮಾದಲ್ಲಿ ದೇವರನ್ನ ಚಿಂತನೆ ಮಾಡಿ ತುಳಸಿ ಒಳಗಿರುವ, ನಾವು ಕಲ್ಪನೆ ಮಾಡಿದ ತುಳಸಿ ಒಳಗಿರುವ ದೇವರ ರೂಪವನ್ನ ನಾವು ಕಲ್ಪಿಸಿದ ಪ್ರತಿಮಾದೊಳಗಿರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಪೂಜಾ. ಈ ರೀತಿ ದೇವರಿಗೆ ಷೋಡಶೋಪಚಾರ ಪೂಜೆಯನ್ನ ಮನಸ್ಸಲ್ಲಿ ಈ ಜಪಕ್ಕಿಂತ ಮೊದಲು ಮಾಡಬೇಕು. ಕಲ್ಪಿತೈಹಿ ಉಪಚಾರೈಹಿ ತಂ ಸಂ ಅರ್ಚ್ಯ, ಎಲ್ಲಿ ಗುರು ಹೃದ್ಗತಂ. ಎಲ್ಲ ಗುರುಗಳಲ್ಲಿ ಪ್ರಧಾನ ಗುರುಗಳು ಯಾರು? ನಮ್ಮ ವಾದ್ಯರಾಜರು, ಮಧ್ವರಾಜರು. ಅವರ ಹೃದಯ ಅಂತರ್ಗತನಾದ ಭಗವಂತನನ್ನ ಚಿಂತನೆ ಮಾಡಿಕೊಡ್ತಾ ಪೂಜಾ ಮಾಡಿ, ತತ್ಪ್ರೇರಿತ ಗುರೋರಾಜ್ಞಾ ಅರಕ್ಕೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಆ ಭಗವಂತ ಏನಿದ್ದಾನೆ, ಗುರುಗಳಂತರ್ಯಾಮಿ ಭಗವಂತ, ನಾವು ಮಾಡಿದ ಪೂಜೆಯನ್ನು ಸಂತುಷ್ಟನಾಗಿ ಗುರುಗಳಲ್ಲಿ ಪ್ರೇರಣೆ ಮಾಡಿರ್ತಾನೆ. ಅವರು ಜಪ ಮಾಡಪ್ಪ ಅಂತ ಹೇಳಿ ಅನುಗ್ರಹ ಮಾಡಿರ್ತಾರೆ. ಅದು ಮೊದಲೇ ತಗೊಂಡು ಬಂದಿರ್ತೀವಿ. ಮಾಡಿ ಸಂಗೃಹ್ಯ ಅಧಿಷ್ಠಿತ ಆಸನ, ವಿಶೇಷವಾಗಿ ಒಳ್ಳೆ ಆಸನದಲ್ಲಿ ಕೂತ್ಕೊಂಡು, ನಮಸ್ಕೃತ್ಯ ಗುರುವನ್ ಭಕ್ತ್ಯ, ಗುರುಗಳಿಗೆ ನಮಸ್ಕಾರ ಭಕ್ತಿಯಿಂದ ಮಾಡಿ. ಭಕ್ತಿಯಿಂದ ಮಾಡಿ ಏನು? ಯಾಕೆ ಏನು ಭಕ್ತಿ ಅಂದರೆ, ನೀವೇ ನನ್ನಲ್ಲಿ ನಿಂತು ಮಾಡಿಸಬೇಕು ಅಂತ ನಮಸ್ಕಾರ ಮಾಡಿ, ಪ್ರಾಣಾನ್ ಆಯಮ್ಯ ಮಂತ್ರತಃ, ಮಂತ್ರಪೂರ್ವಕವಾಗಿ ವಿಶೇಷವಾಗಿ ಪ್ರಾಣಾಯಾಮ ಮಾಡಬೇಕು. ಬರೇ ಗಾಳಿ ತಗೊಂಡು ಬಿಡೋದಲ್ಲ, ಗಾಳಿ ತಗೊಂಡು ಬಿಡೋದೇ ಪ್ರಾಣಾಯಾಮ ಅಲ್ಲ, ವಿಶೇಷವಾಗಿರ್ತಕ್ಕಂಥ ಮಂತ್ರಪೂರ್ವಕವಾಗಿ ಪ್ರಾಣಾಯಾಮ ಮಾಡಬೇಕು. ನಂತರ ವಾಗ್ಯತಃ, ಇದು ಪ್ರಧಾನ ನೋಡಿ, ನಾವು ಸ್ನಾನ ಮಾಡಿ ಆ ತಂಬಿಗೆ ಏನು ನೀರು ತರೋ ಕಾಲಕ್ಕೆ ಶುರುವಾಗುತ್ತೆ, ಬಾಯಿಯಿಂದ ಸ್ತೋತ್ರಗಳು ಹೇಳೋದು ಶುರುವಾಗಿರುತ್ತೆ. ವೆರಿ ಗುಡ್. ಆದ ಮೇಲೆ ಶುರುವಾಗುತ್ತೆ ಮಾತುಗಳು, ಮನೆಯಲ್ಲಿ ಇದ್ದವರ ಜೊತೆ ಮಾತು, ಅದು ಕ್ಷೇತ್ರಕ್ಕೆ ಹೋಗಿದ್ರೆ ಜೊತೆಯಲ್ಲಿ ಬಂದಿದ್ದವರ ಜೊತೆ ಮಾತು. ಅಲ್ಲೂ ಕೂಡ ನೋಡಿ, ದಿನ ಇಡೀ ಮಾತಾಡ್ತಾನೆ ಇರ್ತಾರೆ, ಹೌದಾ? ಏನು ಯಾತ್ರೆಗೆ ಹೋಗಿದ್ರೆ ಜೊತೆ ಜೊತೆಗೆ ಎಲ್ಲರೂ ಮಾತಾಡ್ತಿರ್ತಾರೆ. ಬೆಳಿಗ್ಗೆ ಪೂಜಾ ಕಾಲಕ್ಕಾದರೂ ಅಲ್ಲೂ ಪಕ್ಕದಲ್ಲೇ ಕೂತ್ಕೊಂತಾರೆ. ಆ ಕೂತಾಗ ಥಟ್ಟನೆ ಈ ಕೂತವ್ರಿಗೆ ಏನೋ ನೆನಪಾಗುತ್ತೆ, ನೋಡ್ರಿ ಅವ್ರು ಹೀಗಂತ ನೋಡ್ರಿ ದೇವ್ರ ಪೆಟ್ಟಿ, ಹೌದಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ತಂಬಿಗೆ ಇವ್ರು ಇಡ್ತಾ ಇರ್ತಾರೆ ಫೋನ್, ಬೆಳಿಗ್ಗೆ ಬಂತು ನೋಡ್ಲಿಕ್ಕೆ, ಹೌದಾ ದೇವ್ರ ಪೆಟ್ಟಿ. ಏನಂತೆ ವಿಷಯ? ಏನಿಲ್ಲ, ಸಾಲಗ್ರಾಮ ತೆಗೆದಿಟ್ಟದ್ದು ಆಯ್ತು. ಅವ್ರು ಹೀಗಂತ ನೋಡ್ರಿ, ನಾನು ಮೊದಲೇ ಹೇಳಿಲ್ಲ ನಿಮ್ಗೆ ಹೀಗೆ ಮಾಡಿಬಿಡ್ತಾರೆ ಅಂತ. ನಿರ್ಮಾಲ್ಯ ವಿಷಯ ಮುಗೀತು. ಒಟ್ಟಾರೆ ಆ ಸೀರಿಯಸ್ ಸಬ್ಜೆಕ್ಟ್ ಡಿಸ್ಕಷನ್ ಮಾಡಿ ಮುಗಿಯೋದ್ರೊಳಗೆ ತೀರ್ಥ ತಗೊಂಡು ದೇವರ ಪೆಟ್ಟಿ ಕಟ್ಟಿರ್ತಾರೆ, ತೀರ್ಥ ತಗೊಂಡು ಎದ್ದು ಹೋಗಿ ಮಂತ್ರ ಜಪ ಎಲ್ಲ ಗೋವಿಂದ ಅಲ್ವಾ? ನಾ ಹೇಳು ಸುಳ್ಳಾದ್ರೆ ಹೇಳ್ರಿ, ನಾನು ಇದನ್ನು ಯಾವಾಗ ಹೇಳಲ್ಲ. ನೋಡ್ತಾನೆ ಇರ್ತಿ, ನೋಡ್ತಾನೆ ಇರ್ತಿ, ಬೇಕಾದ್ರೆ ಪ್ರತ್ಯಕ್ಷವಾಗಿ ನೋಡ್ಬೇಕಾ? ಒಂದು ಫಂಕ್ಷನ್ ಅಂತ ಇಟ್ಕೊಂಡಾಗ ಉಡುಪಿಯಲ್ಲಿ ಮಧ್ವ ಸರೋವರದಲ್ಲಿ ನಿಮ್ಮ ಆನಿಗೆ ಮುಗಿಸ್ಕೊಂಡು ಸ್ವಲ್ಪ ನೋಡ್ಕೊಂಡು ನೋಡ್ರಿ, ಎಲ್ಲ ಸುತ್ತ ಕೂತಿರ್ತಾರಲ್ಲ ಪಾಪ, ಎಲ್ಲ ಪೂಜಾ ಮಾಡ್ಕೊತಾ ಇರ್ತಾರೆ. ಮಧ್ಯೆ ಮಧ್ಯೆ ಒಳ್ಳೆ ಕ್ಯಾಂಡಿಡೇಟ್ಸ್ ಬರ್ತಿರ್ತಾರೆ, ಅವ್ರು ಇನ್ನ ಸ್ನಾನಕ್ಕಿನ್ನ ಹೊರಟಿರ್ತಾರೆ. ಇವರು ಸ್ನಾನ ಮಾಡಿ ಪೂಜಾ ಕೂತಿರ್ತಾರೆ, ಇವರು ಹೋಗಿ ಅಲ್ಲಿ ಹತ್ಕೊಂಡ್ಬಿಡ್ತಾರೆ. ಇವರು ಸರಿ ಮಾತಾಡೋದ್ರೊಳಗೆ ಅವರು ಪೂಜಾ ಮುಗಿಸ್ಬಿಡ್ತಾರೆ. ನಂತರ ಇವರು ನಿಧಾನಕ್ಕೆ ಅಪರೋಕ್ಷ ಜ್ಞಾನಿಗಳ ಥರ ಹೋಗಿ ಸ್ನಾನ ಮಾಡಿಕೊಂಡು ನಿಧಾನ ಕೂತ್ಕೊಂಡು, ಎಲ್ಲ ಬಹಳ ವಿಶೇಷ ಆನಂದ. ಕಾರ್ಯ ಏನು ಬಂದದ್ದು? ಪೂಜಾ ಕಾಲಕ್ಕೆ ಹರಟೆ ಹೊಡೆದು ಹೋಗ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ವಾಗ್ಯತಃ, ಸರಿಯಾಗಿ ನಾಲಿಗೆ ಚಡಪಡಿಸ್ತಾ ಇರುತ್ತೆ. ಯಾರು ಕಾಣಿಸ್ರೆ ಮಾತಾಡಬೇಕು ಮಾತಾಡಬೇಕು ದೇವತರ ಇರುತ್ತದು, ಅದನ್ನ ಕಟ್ಟಿ ಹಾಕ್ಬೇಕಂತ. ವಾಗ್ಯತಃ ನಂತರ ವಿಶೇಷವಾಗಿ ನ್ಯಸ್ಯ ಮಂತ್ರಾಣ ಅಂಗಾನಿ ಚ ನಿಬದ್ಧ ದಿಕ್ ಹೇಳ್ತ, ನಿಬದ್ಧ ದಿಕ್. ವಿಶೇಷವಾಗಿ ಮಂತ್ರದ ಪೂರ್ವಕವಾಗಿ ಋಷಿ ದೇವತಾ ಛಂದಸ್ಸು ಎಲ್ಲವನ್ನ ಕೂಡ ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಅದರಲ್ಲಿ ಹೇಳ್ತಾರೆ ನ್ಯಸ್ಯ ಮಂತ್ರಾಣ ಅಂಗಾನಿ ಚ, ಮಂತ್ರದ ಪಾರ್ಟ್ ಪಾರ್ಟ್ ಅಂಗಗಳು ಅವೆಲ್ಲ ನಮ್ಮ ಮೈಯಲ್ಲಿ ಎಲ್ಲ ಅಂಗನ್ಯಾಸಾದಿಗಳು ಮಾಡಬೇಕು. ಅಷ್ಟೇ ಅಲ್ಲ, ಅಂಗನ್ಯಾಸ ಮಾಡಿ ನಿಬದ್ಧ ದಿಕ್ ದಿಕ್ಕುಗಳನ್ನ ಬಂಧನ ಮಾಡಬೇಕು, ದಿಗ್ಬಂಧ. ನಂತರ ದೇವತಾಂ ಧ್ಯಾಯನ್, ಹೇಗೆ ದೇವತೆಗಳ ಧ್ಯಾನ? ವಾಗ್ಯತಃ ಮಾತನ್ನ ನಿಗ್ರಹಿಸಿ ದೇವತೆಗಳನ್ನ ಧ್ಯಾನ ಮಾಡತ. ಸುಪ್ರಸನ್ನಾಂ ಸ್ಮರನ್ ಋಷಿಂ, ದೇವತಾಂ ಸುಪ್ರಸನ್ನಾಂ ಧ್ಯಾಯನ್, ಪ್ರಸನ್ನರಾದ ದೇವತೆಗಳನ್ನ ಆ ಮಂತ್ರ ಪ್ರತಿಪಾದ್ಯ ದೇವತೆಯನ್ನ ಧ್ಯಾನ ಮಾಡಬೇಕು. ಬರೇ ಧ್ಯಾನ ಮಾಡುವುದಲ್ಲ, ಅಲ್ಲಿ ಋಷಿಗಳ ಸ್ಮರಣೆ ಮಾಡಬೇಕು. ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರಿ ದೇವತಾ ದೇವತ, ಅಯ್ಯೋ ರಾಮ ಋಷಿಯಲ್ಲೋ ಇವರಲ್ಲೋ, ಅದಕ್ಕೆ ಗಾಯತ್ರಿ ಮಂತ್ರ ಮಾಡೋ ಕಾಲಕ್ಕೆ ವಿಶ್ವಾಮಿತ್ರ ಋಷಿ ಸ್ವಾಮಿ ಎಲ್ಲಿ ತಲೆ ಮುಟ್ಟಬೇಕಲ್ಲ, ಅಂದರೆ ತಲೆ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂತರ್ಥ ಹೌದಲ್ವ? ಅಂದರೆ ಆ ವಿಶ್ವಾಮಿತ್ರರ ಮೂರ್ತಿ ಚಿಂತನೆ ಮಾಡಿ, ಸ್ವಾಮಿ ನಿಮ್ಮ ನಮಸ್ಕಾರ, ಈ ಮಂತ್ರ ಜಪ ಮಾಡ್ತಾ ಇದ್ದೀನಿ, ಸ್ವಲ್ಪ ಆದರೂ ಬರುವಂತೆ ಮಾಡ್ರಿ ಅಂತ ಅವರ ಪರ್ಮಿಷನ್ ತಗೋಬೇಕು. ಆದಮೇಲೆ ಛಂದಸ್ಸು, ಛಂದೋಭಿಮಾನಿ ದೇವತೆಗಳು ಕೇಳಬೇಕು. ಆಮೇಲೆ ಮಂತ್ರ ಪ್ರತಿಪಾದ್ಯ ದೇವತೆಗಳನ್ನ ಚಿಂತನೆ ಮಾಡಬೇಕು. ಋಷಿ ದೇವತಾ ಛಂದಸ್ಸನ್ನು ಚಿಂತನೆ ಮಾಡಬೇಕು. ಹೇಳ್ತಾ ಇದ್ದಾರೆ ಸ್ಮರನ್ ಋಷಿಂ, ಋಷಿಗಳ ಸ್ಮರಣೆ ಮಾಡಬೇಕು. ಛಂದಶ್ಚ, ಛಂದಸ್ಸನ್ನು ಸ್ಮರಣೆ ಮಾಡಬೇಕು. ದೇವತಾಂ, ಆ ದೇವತೆಯನ್ನು ಸ್ಮರಣೆ ಮಾಡಬೇಕು. ಆ ದೇವತೆ ಎಂಥ ಅವರು, ಸ್ವಸ್ಯ ಪ್ರೇರಕಂ, ತನ್ನನ್ನು ಪ್ರೇರಣೆ ಮಾಡತಕ್ಕಂಥ ದೇವತೆಯನ್ನ ಫಲದಾಂ ಧೃತಂ, ಧೃತಂ ಫಲದಾಂ, ವಿಶೇಷವಾಗಿ ಬೇಗ ಅನುಗ್ರಹ ಫಲವನ್ನು ಕೊಡತಕ್ಕಂಥ ದೇವತೆಯನ್ನು ಚಿಂತನೆ ಮಾಡಬೇಕು. ಅವ್ರು ಬೇಗ ಫಲ ಕೊಡ್ತಾರೆ ಎಂಬ ಚಿಂತನೆ ಮಾಡಬೇಕು. ನಂತರ ಸಂಕಲ್ಪ, ಇಷ್ಟು ಮಾಡಿಕೊಂಡು ಸಂಕಲ್ಪ ಮಾಡಬೇಕು, ಇಷ್ಟು ಜಪ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ ಅಂತ. ಇಷ್ಟು ಅಂತ ಹೇಳಿದ್ರೆ ಯಥಾಶಕ್ತಿ. ಇಷ್ಟು ಮಾಡಿ ಜಪ ಶುರು ಮಾಡುದೇನಂದ್ರೆ ಜ್ಞಾತ ಮಂತ್ರಾರ್ಥ ಹೇಳ್ತಾರೆ, ಚೆನ್ನಾಗಿ ಅರ್ಥ ತಿಳ್ಕೊಂಡಿರಬೇಕು ಮಂತ್ರದ್ದು. ಇಲ್ಲದಿದ್ದರೆ ಮಾಣಿಕವ ಕೊಟ್ಟು ಅಂಗಡಿಯೋಳ್ ಅಜೀವಾನ ಪಡದಂತೆ ಆಗುತ್ತೆ. ಅದ ಕಾರಣ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಜ್ಞಾತ ಮಂತ್ರಾರ್ಥ, ನಿಮಗೆ ಎಷ್ಟು ಮಂತ್ರಗಳ ಉಪದೇಶ ಇವೆ ಅಷ್ಟೂ ಮಂತ್ರಗಳ ಅರ್ಥ ತಿಳ್ಕೊಂಡಿರಬೇಕು. ಇನ್ನ ಸ್ಪಷ್ಟಾನ್ ವರ್ಣಾನ್ ಬ್ರುವನ್ ಹೃದಯ ಜಪೇಚ್ಚ, ಸ್ಪಷ್ಟವಾದ ವರ್ಣಗಳನ್ನ ಹೇಳಬೇಕು. ಹೌದಾ? ಅದಕ್ಕೆ ನೋಡ್ರಿ, ನಾನು ಜಪ ಮಾಡಿದ್ರೆ ಹೇಗೆ ಪಕ್ಕದಲ್ಲಿದ್ದವರಿಗೂ ಜನ್ಮದಲ್ಲೂ ಮರಿಬಾರ್ದು, ಅಷ್ಟು ಗಟ್ಟಿಯಾಗಿ ಹೇಳ್ತೀನಿ ನಾನು ಅಂತ ಕೆಲವರು ಪಾಪ ಹೇಳೋ ಕಾಲಕ್ಕೆ ಜಪ ಮಾಡ್ತಿರ್ತಾರೆ, ಅದು ಒಂದು ಮೈಲಿ ದೂರ ಕೇಳಿಸ್ತಾ ಇರುತ್ತೆ, ಹಾಗೆ ಮಾಡಬಾರ್ದು. ಮಂತ್ರ ಜಪ ಮಾಡುವಾಗ ತುಟಿ ಕದಲದೆ, ಬಾಯಿ ಮುಚ್ಚಿಕೊಂಡು ತುಟಿ ಕದಲದೆ ಹೃದಯ ಅಂದರು, ಹೃದಯದಲ್ಲೇ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡುತ್ತಾ ಮಾಡೋದು ಉತ್ತಮ ಜಪ. ಆಗಿಲ್ಲವಾ, ಕೆಲ ಮನಸ್ಸೆಲ್ಲ ಓಡೋಗ್ತಾ ಇರುತ್ತೆ, ಮನಸ್ಸು ಓಡಿದ್ರೆ ಸ್ವಲ್ಪ ವಾಸಿ ನಿದ್ದೆ ಬರ್ತಾ ಇರುತ್ತೆ, ಆ ಜಪ ಕಾಲಕ್ಕೆ ತೂ ಕಡೆಗೆ ಬರ್ತಾ ಇರುತ್ತೆ. ಪಾಪ, ಏನು ಮಾಡಬೇಕು? ಅದಕ್ಕೆ ಅದು ಹೋಗಲಿಕ್ಕೆ ಚೂರು ಗಟ್ಟಿ ಚೂರು ಹೇಳೋಣ, ಆ ಚೂರು ಹೇಳೋ ನಿದ್ದೆ ಬರಲ್ಲ. ಮತ್ತೇನು ಮಾಡೋಣ ಅಂದರೆ ಚೂರು ಬಾಯಿಂದ ಹೇಳೋಣ. ಹಾಗೆ ಹೇಳ್ತೀನಪ್ಪ, ಉಪಾಂಶು. ಉಪಾಂಶು ಅಂದರೆ ಶಬ್ದ ಹೊರಗೆ ಬರದೆ ತುಟಿ ಕದಲಿಸಿ ಹೇಳಿದರೆ ಅದು ಮಧ್ಯಮ ಜಪ. ಇನ್ನು ತುಟಿ ಕದಲಿಸಿ ಹೊರಗೆ ಶಬ್ದ ಕೇಳುವಂತೆ ಹೇಳಿದರೆ ಅದು ಅಧಮ ಜಪ, ಅಧಮ ಫಲ ಕೊಡುವ ಜಪ. ಇದು ತುಟಿ ಮಾತ್ರ ಕದಲಿಸಿ ಶಬ್ದ ಹೊರಗೆ ಕೇಳದಿದ್ದರೆ ಅದು ಮಧ್ಯಮ ಜಪ. ಇನ್ನು ತುಟಿಯೇ ಕದಲದೆ ಅಕ್ಷರಗಳು ಹೃದಯದಲ್ಲಿ ಸ್ಪಷ್ಟ ಉಚ್ಚಾರ ಮಾಡುತ್ತಾ ಮಾಡಿದ ಜಪ ಉತ್ತಮ ಜಪ. ಅದು ಯಾವುದಕ್ಕಾದ್ರೂ ಸರಿ, ಪಾರಾಯಣಕ್ಕಾದರೂ ಯಾವುದಕ್ಕಾದ್ರೂ ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ. ನಂತ ಅಂದರೆ ಕೆಲವಿರುತ್ತೆ ಮಂತ್ರ ಪಾರಾಯಣ ಅಂತ ಮನೆಗೆಲ್ಲ ಬ್ರಾಹ್ಮಣ ಕಡಿಸಿರ್ತಾರೆ, ಅವ್ರು ಏನು ಮಾಡ್ತಾರೋ ಇವ್ರು ಗೊತ್ತಿರಲ್ಲ. ಹಾಗಲ್ಲ, ಅಂಥ ಕೆಲಸ ಗಟ್ಟಿಯಾಗಿ ಹೇಳಬೇಕಾಗ್ತಾ ಇರುತ್ತೆ. ಅಂಥ ಪಾರಾಯಣಗಳು ಬೇರೆ, ಇನ್ನೊಬ್ಬರಿಗಾಗಿ ಮಾಡುವ ಪಾರಾಯಣಗಳು ಬೇರೆ, ನಿಮಗಾಗಿ ಮಾಡುವ ಪಾರಾಯಣಗಳು ನಿಮಗಾಗಿ. ಆ ಇನ್ನೊಬ್ಬರಿಗಾಗಿ ಜಪ ಮಾಡಿದ್ರು ಸೈಲೆಂಟ್ ಆಗಿ ಮಾಡ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕು, ಗಟ್ಟಿ ಮಾಡಬಾರ್ದು. ಹಾಗೆ ಜಪೇಚ್ಛ ಸತತಂ ಯೋಗಿ ತ್ಯಕ್ತ ಬಾಹ್ಯಾರ್ಥ ಕಲ್ಪನಃ. ವಿಶೇಷವಾಗಿ ಜಪ ಮಾಡಬೇಕು ಯೋಗಿಯಾದವ. ಏ, ನಾವು ಯೋಗಿಗಳ್ರಿ, ನಾವೆಲ್ಲ ಗೃಹಸ್ಥರು, ನಾವು ಯೋಗಿಗಳೆಲ್ವಿ, ನಾವು ಆಗಲ್ಲಪ್ಪ. ಅಂದರೆ ಯೋಗಿ ಅಂದರೆ ಹಾಗಲ್ಲ, ಯೋಗ ಅಂದರೆ ಉಪಾಯ, ಉಪಾಯ ಬಲ್ಲಂಥವರು. ಏನು ಉಪಾಯ ಅಂದರೆ ತ್ಯಕ್ತ ಬಾಹ್ಯಾರ್ಥ ಕಲ್ಪನಃ. ಹೇಳ್ತಾ ಇದ್ದಾರೆ, ಈ ಕಣ್ಣೇನೋ ಮುಚ್ಚಿಕೊಂಡು ಕೂತಿರ್ತೀವಿ, ಕಣ್ಣೇನೋ ಮುಚ್ಚಿಕೊಂಡು ಕೂತಿರ್ತೀವಿ, ಮನಸ್ಸು ಏನೋ ತಿರುಗಾಡ್ತಾನೆ ಇರುತ್ತೆ. ಕಣ್ಣು ಯಾಕೆ ಮುಚ್ಚಬೇಕು ಅರ್ಥ ಆಗಲಿಲ್ಲ. ಕಣ್ಣು ತೆಗೆದ್ರೂ ಮನಸ್ಸು ಹೋಗೋದು ಅಲ್ಲಿಗೇನೆ, ಕಣ್ಣು ಮುಚ್ಚಿ ಅಲ್ಲಿ ಕಳಿಸ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಬಾಹ್ಯ ಹೊರಗಿನ ಅರ್ಥ, ಆ ಪದಾರ್ಥಗಳ ಕಲ್ಪನೆ ತಲೆಯಲ್ಲಿ ಬಂದು ಕೂತ್ಕೊಂಡ್ರೆ ಕಣ್ಣು ತೆಗೆದಂಗೆ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ ತ್ಯಕ್ತ, ಅದನ್ನು ಬಿಡಬೇಕಂತೆ. ಹೇಗ್ರಿ ಬಿಡೋದು? ಆ ಅಲ್ಲೇ ಯೋಗಿ ಅಂದಿದ್ದು ಉಪಾಯ ಗೊತ್ತಿದ್ದು ಅಂದರೆ ಗುರುಗಳನ್ನು ಹಿಡಿದು ನನಗೆ ಈ ಥರ ಹೊರಗಿಂದೆಲ್ಲ ತಲೆಗೆ ಬರ್ತಾ ಇದೆ, ಅದನ್ನು ಹೇಗೆ ಬಿಡಿಸ್ಕೋಬೇಕು ಅಂತ ಕೇಳಿದರೆ ಗುರುಗಳು ಹೇಳ್ತಾರೆ, ಇಂಥ ಸೀಕ್ರೆಟ್ ಇದೆ, ಇದೊಂದು ಅಪ್ಲೈ ಮಾಡಿದರೆ ನಿನ್ನ ತಲೆಗೆ ಏನು ಆಲೋಚನೆ ಬರಲ್ಲ ನೋಡು ಅಂತ ಅವರು ಪೆಸ್ಟಿಸೈಡ್ಸ್ ಕೊಟ್ಟಂತೆ ನಮಗೆ ಈ ಆಲೋಚನಾ ಹುಳಗಳು ಬರದಂತೆ ಪೆಸ್ಟಿಸೈಡ್ಸ್ ಕೊಡ್ತಾರೆ. ಆ ಉಪಾಯಗಳು ಗೊತ್ತಿದ್ದವ ಯೋಗಿ. ಇಷ್ಟೇ ಯೋಗಿ ಅಂದರೆ ಗಡ್ಡಾದಾಡಿ ಬೆಳೆಸ್ಕೊಂಡು ಕಾಡಲ್ಲಿ ಕೂತವರು ಅಥವಾ ಸ್ವಾಮಿಗಳು ಅವರಂತಲ್ಲ, ಉಪಾಯ ಗೊತ್ತಿದ್ದವರು. ಮನಸ್ಸನ್ನ ಬೇರೆ ಕಡೆಗೆ ಹೋಗದಂತೆ ಮಾಡುವ ಉಪಾಯ, ದೇವರಲ್ಲೇ ಇಡಲಿಕ್ಕೆ ಬೇಕಾದ ಉಪಾಯಗಳು ಬೇಕು, ಅದು ಗೊತ್ತಿದ್ದವರು ಯೋಗಿ. ತ್ಯಕ್ತ ಬಾಹ್ಯಾರ್ಥ ಕಲ್ಪನಃ, ಹೊರಗಿದ್ ಬಿಡಬೇಕು ಮನಸ್ಸನ್ನ, ಏಕಾಗ್ರವಾಗಿ ಮಂತ್ರಾರ್ಥ ಚಿಂತನೆ ಮಾಡ್ತಾ ಬರಬೇಕು. ಚಲಿತೇ ಮಾನತೆ ಮಾನಸೆ ಸ್ವಾಗ್ರ ಸ್ಥಿತಾರ್ಚಾಂ ವೀಕ್ಷ ತನ್ಮನ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮನಸ್ಸು ಚಲಿತ ಆದರೆ ಏನ್ ಮಾಡಬೇಕು? ಜಪಕಾಲಕ್ಕೆ ಎದುರಿಗೆ ಮೂರ್ತಿಯನ್ನ ಇಟ್ಟುಕೊಳ್ಳಬೇಕು. ಯಾವ ಮೂರ್ತಿ? ಯಾವ ಮೂರ್ತಿ ಆದರೆ ಮಂತ್ರ ಪ್ರತಿಪಾದ್ಯ ಮೂರ್ತಿಯೋ ಆ ಮೂರ್ತಿಯನ್ನ ಇಟ್ಟುಕೊಳ್ಳಬೇಕು. ಆವಾಗ ಮನಸ್ಸು ಚಂಚಲ ಆದಕೂಡಲೇ ತಟ್ಟನೆ ಮೂರ್ತಿಯನ್ನು ನೋಡಬೇಕು, ನಿಲ್ಲಿಸಬೇಕು ಮನಸ್ಸಿನಲ್ಲಿ, ಆ ಮೂರ್ತಿಯನ್ನು ಧ್ಯಾನ ಮಾಡ್ತಾ. ಇನ್ನ ಭೂತ್ವಾಹ್ನಿ ಹೇಳ್ತಾ ಇದ್ದಾರೆ, ಸ್ವಾಗ್ರಸ್ಥಿತ ಅರ್ಚಾಂ ವೀಕ್ಷ್ಯ ತನ್ಮನಾಹ ಭೂತ್ವಾ ಅಹ್ನಿ ಸಪ್ತಮೇ ಲಕ್ಷ ಸಂಖ್ಯಾ ಸ್ಯಾತ್ ತತ್ಪ್ರಕಾರತಃ ಅಂತ ಹೇಳ್ತಾ ಇದ್ದಾರೆ. ಏನದು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈ ಅಹ್ನಿ ಸಪ್ತಮೆ, ಏಳು ದಿನಗಳ ಕಾಲ ಇದನ್ನು ವಿಶೇಷ ಜಪ ಹೇಳ್ತಾ ಇದ್ದಾರೆ. ಆ ವಿಶೇಷ ಜಪದಲ್ಲಿ ಎಷ್ಟು ಮಾಡಬೇಕು? ಮಾಮೂಲಾಗಿ ಮಂತ್ರಗಳು ಅಂದರೆ ಲಕ್ಷ ಮಾಡಬೇಕಂತೆ. ಲಕ್ಷ ಸಂಖ್ಯಾ ಸ್ಯಾತ್ ತತ್ಪ್ರಕಾರತಃ ಸ ಜಪ್ತವಾ. ಮತ್ತು 7 ದಿನದಲ್ಲಿ ಯಾವುದು ನಾರಾಯಣ ವರ್ಮ ಲಕ್ಷ ಸಲ ಆಗುತ್ತ, 24 ತಾಸು ಕೂತರೂ ಆಗಲ್ಲ. ಸೊ ಇದು ನಾರಾಯಣ ವರ್ಮದ್ದು ಕುರಿತು ಹೇಳಿದ್ದಲ್ಲ. ಆ ಚಿಕ್ಕ ಚಿಕ್ಕ ಮಂತ್ರಗಳು ಏನೇನು ಬರ್ತಾ ಇರುತ್ತೆ ಆ ಮಂತ್ರಗಳಿಗೆಲ್ಲ ಹೇಳಿದ್ದು ಲಕ್ಷ ಸಲ ಜಪ ಮಾಡಿ. ಅಥವಾ ನಾರಾಯಣ ವರ್ಮ ಎಷ್ಟು ಸಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಡೀ ನಾರಾಯಣ ವರ್ಮ 5, 7 ಈ ಪ್ರಕಾರ ಹೆಚ್ಚಿಸಿಕೊಂಡು ಯಥಾಶಕ್ತಿ ಮಾಡಬಹುದು ಅದನ್ನು ಹೇಳ್ತಾ ಇದ್ದಾರೆ. ಹಾ, ಆದರೆ ಚಿಕ್ಕ ಚಿಕ್ಕ ಮಂತ್ರಗಳಾಗಿದ್ದರೆ ಅದನ್ನು ಚೆನ್ನಾಗಿ ಫಲ ಪಡ್ಕೋಬೇಕು ಅಂದಿದ್ರೆ ಲಕ್ಷ ಮಾಡಿ, ಮಿನಿಮಮ್ ಲಕ್ಷ ಮಾಡಬೇಕು. ಯಾಕ್ರಿ ಲಕ್ಷ ಲಕ್ಷ ಅಂತೀರಾ, ನಿಮ್ಮ ಲಕ್ಷಗಳಲ್ಲೇ ಹೋಗ್ತೀರಾ ಅಂದರೆ ದುಡ್ಡಲ್ಲಪ್ಪ. ಲಕ್ಷ ಜಪ ಮಾಡಿದರೆ ಲಕ್ಷಕ್ಕೂ ದೇವರಲ್ಲಿ ಲಕ್ಷ್ಯ ಇರಲ್ಲ, ತಿರುಗ್ತಾ ಇರುತ್ತೆ ಹಿಡ್ಕೊಳ್ಳಿಕ್ಕೆ ಹೋದರೆ. ಆ ಲಕ್ಷದಲ್ಲಿ 10 ಆದರೂ ದೇವರಲ್ಲಿ ಮನಸ್ಸಿರುತ್ತೇನೋ ಅಂತ ಅದಕ್ಕೆ ಕೊಡ್ತಾ ಇದ್ದಾರೆ. ಸ ಜಪ್ತ್ವಾ ಸಮರ್ಪಯೇತು ಭೂಯ ಕೃತನ್ಯಾಸಾದಿಕೋ ಹರೌ. ಹಾ, ವಿಶೇಷವಾಗಿ ನಂತರ ಪುನಃ ಅಂಗನ್ಯಾಸಾದಿಗಳನ್ನು ಮಾಡಿಕೊಂಡು ಶ್ರೀಹರಿಗೆ ಸಮರ್ಪಣೆ ಬಿಂಬನಿಗೆ ಅರ್ಪಣೆ ಮಾಡಬೇಕು. ಇದು ಜಪದ ಕ್ರಮ. ಹಾ, ಈ ಒಂದು ವಾರದ ದಿವಸ ಅಥವಾ ಎಷ್ಟು ದಿವಸ ಇಟ್ಕೊತೀರೋ ಅಷ್ಟು ದಿವಸ ಇಟ್ಕೊಂಡಾಗ ಹೇಗಿರಬೇಕು ಅವ್ರು ಹೇಳ್ತಾರೆ. ಜಿತೇಂದ್ರಿಯ, ಇಂದ್ರಿಯಗಳನ್ನು ದೇವರಲ್ಲೇ ವಿಶೇಷವಾಗಿ ಇಟ್ಟುಕೊಂಡಿರಬೇಕು. ಅದಕ್ಕೆ ಮತ್ತು ಕೇಳಿದ್ರು, ಇಂದ್ರಿಯ ಜಯ ಕರೆಕ್ಟ್ ಆಗಿರಬೇಕಾದ್ರೆ ಏನ್ ಮಾಡ್ಬೇಕು? ಇಂದ್ರಿಯ ಜಯ ಅಂದ್ರೆ ಬೇರೆದು ಬಿಡೋಣ, ಅದು ಹೇಗಾದ್ರೂ ನಿಗ್ರಹ. ನಿದ್ದೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಕೆಲವು, ಪಾಪ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ, ಅದು ಹೇಗೆ ಕಂಟ್ರೋಲ್ ಮಾಡಬೇಕು, ನಾನಾ ರೀತಿ ಇರುತ್ತಲ್ಲ. ಹಾಗೆ ಜಪಕಾಲಕ್ಕೆ ಮಾತ್ರ ಮಾತು ಕಮ್ಮಿ ಅಂತಲ್ಲ, ಮಿಕ್ಕ ಕಾಲಕ್ಕೂ ಮಾತು ಎಷ್ಟು ಕಡಿಮೆ ಬಳಸಿದರೆ ಅಷ್ಟು ಬೇಗ ಮಂತ್ರ ಸಿದ್ಧಿ, ಎಷ್ಟು ಬಾಯಿಗೆ ಪ್ಲಾಸ್ಟರ್ ಹಾಕ್ಕೊಂಡ್ರೆ ಅಷ್ಟು ಬೇಗ ಮಂತ್ರ ಸಿದ್ಧಿ ಆಗ್ಬಿಡುತ್ತೆ. ಜಿತೇಂದ್ರಿಯ, ಅಲ್ಲಿ ಎಲ್ಲ ಬರ್ತಾ ಇದೆ, ಅಲ್ಲಿ ಜಿತೇಂದ್ರಿಯ ಅದರಲ್ಲಿ ಬಾಯಿದು ಬಂತು. ನಂತರ ಕೆಲವರು ಬಾಯಿಂದ ಮಾತಾಡವ ಎಸ್ ಪ್ಲಾಸ್ಟರ್ ಹಾಕೊಂಡ್ಬಿಡ್ತಾರೆ, ಆದರೆ ಅದೆಲ್ಲ ಈ ಮೂಕಿಯಲ್ಲಿ ಹೇಳ್ತಾ ಇರ್ತಾರೆ, ಈ ಅದು ಮಾಡಬಾರ್ದು. ಆ ಪಕ್ಕದವರಿಗೆ ದೊಡ್ಡ ಕಾಟ ಆಗ್ಬಿಡುತ್ತೆ ಮನೆಯವರಿಗೆ, ಇವರ ಮೌನ ಅಂತ ಇಟ್ಕೊಂಡಿರ್ತಾರೆ. ಇಟ್ಕೊಂಡ್ಬಿಟ್ಟು ನಾನಾ ರೀತಿಯಲ್ಲಿ ಸಿಗ್ನಲ್ಸ್ ಕೊಡ್ತಿರ್ತಾರೆ. ಆ ಹೊಸದಾಗಿ ಇವರು ಅವರ ಮೂಕಿ ಚಾನಲ್ ನೋಡಲ್ಲ, ಬಾಯಿ ಇಲ್ಲದವರಿಗೆ ಏನು ಚಾನಲ್ ಕೊಟ್ಟಿರ್ತಾರಲ್ಲ ಸರ 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 ಅರ್ಥ ಆಗ್ಲಿಕ್ಕೆ ಅಂಥೇಳಿ, ಅದು ದಿನ ನೋಡಿ ಅಭ್ಯಾಸ ಇರಲ್ಲ. ಇದ್ದಕ್ಕಿದ್ದಂಗೆ ಮನೆಯವರು ಕೂತ್ಕೊಂಡು ನಾನು ಮೌನ ಅಂತ ಹೇಳಿಬಿಟ್ಟು ಸಿಗ್ನಲ್ಸ್ ಕೊಡ್ಲಿಕ್ಕೆ ಶುರು ಮಾಡಿದರೆ ಅವರು ಒಂದರ್ಥ ಆಗಿ ಒಂದರ್ಥ ಆಗಲ್ಲ. ಇವ್ರಿಗ ಸಿಗ್ನಲ್ ಕೊಟ್ಟವ್ರಿಗೆ ಸಿಟ್ಟು ಬರ್ತಾ ಇರುತ್ತೆ, ಯಾಕೆ ಪಾಪ ಉಪವಾಸ ಎಲ್ಲ ಮಾಡ್ತಿರ್ತಾರೆ ಅದರಿಂದ ಸಿಟ್ಟು ಸಹಜವಾಗಿ ಬರ್ತಾ ಇರುತ್ತೆ, ಅದನ್ನೆಲ್ಲ ಅವ್ರ ಮೇಲೆ ತೋರ್ತಿರ್ತಾರೆ. ಅವ್ರಿನ್ನ ಯಪ್ಪ ಈ ಜನ್ಮದಲ್ಲಿ ಇವರು ಮೌನ ವ್ರತ ಮಾಡದಿದ್ರೆ ಸಾಕು ಅಂತ ದೇವರಲ್ಲಿ ಹರಕೆ ಹಾಕೊಂತ ಇರ್ತಾರೆ, ಹೌದಲ್ಲವೇ? ಆ ರೀತಿಯಲ್ಲಿ ವಿಶೇಷವಾಗಿ ಜಿತೇಂದ್ರಿಯ ಮಿತಾಹಾರ, ಮಿತಾಹಾರ ಹೇಳ್ತಾ ಇದ್ದಾರೆ ಅಂದ್ರೆ ವಿಶೇಷವಾಗಿ ಆಹಾರವನ್ನ ಮಿತವಾಗಿ ಸ್ವೀಕಾರ ಮಾಡಬೇಕು. ಅಲ್ಲ, ಅದೇನು ಮಂತ್ರದ್ದೇನು ಹೇಳ್ತಾ ಆಹಾರಕ್ಕೆ ಇಂದ್ರಿಯಕ್ಕೆ ಹೋದ್ರಲ್ಲ, ಯಾರೋ ಕೇಳ್ತಾ ಇದ್ದಾರೆ ಅಬ್ರಪ್ಟ್ ಆಗಿ ಅದು ಬಿಟ್ಟು ಇದಕ್ಕಾಗಿ ಬಂದ್ರಿ ಅಂತ. ಅಬ್ರಪ್ಟ್ ಯಾರು ಬರ್ಲಿಲ್ಲ, ಸಂಬಂಧಪಟ್ಟದ್ದೇ ಹೇಳ್ತಾ ಇರೋದು, ಪಂಕ್ತಿ ಪಂಕ್ತಿ ಹೇಳ್ತಾ ಇದೆ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದು ಅಬ್ರಪ್ಟ್ ಅಲ್ಲ. ಯಾಕೆ ಅಂದರೆ ನಮ್ಮ ಬುದ್ಧಿಯೇ ಅಬ್ರಪ್ಟ್, ಅದಕ್ಕಾದ್ರಿಂದ ಅದನ್ನು ಹೇಳ್ತಾ ಇದ್ದಾರೆ. ಜಿತೇಂದ್ರಿಯ ಇದೆಲ್ಲ ಮಂತ್ರಕ್ಕೆ ಸಂಬಂಧಪಟ್ಟದ್ದು ಹೇಳ್ತಾ ಇದ್ದಾರೆ. ಇನ್ನೊಂದು ಏನು ಪ್ರವಚನ ಆಗ್ತಾ ಇದೆ, ಈ ಪ್ರವಚನ ಮಧ್ಯದಲ್ಲಿ ಪ್ರಶ್ನೆಗಳು ಹಾಕೋದಾಗಲಿ ಏನೇ ಮಾತಾಡೋದಾಗಲಿ ಮೆಸೇಜ್ ಮೂಲಕ ಯಾರೂ ಕಳಿಸ್ಬೇಡಿ, ಯಾರೂ ಕಳಿಸ್ಬೇಡಿ. ಯಾಕಂದರೆ ಈ ಸ್ಟಾರ್ಟಿಂಗ್ ಅಲ್ಲಿ ಯಾವುದಾದ್ರೂ ಮಧ್ಯದಲ್ಲಿ ಅರ್ಜೆನ್ಸಿ ಇದ್ದರೆ ಮೆಸೇಜ್ ಕಳಿಸಬೇಕು ಅಂತ ಇದ್ದರೆ ಅದಕ್ಕೆ ಅನುಕೂಲ ಆಗಲಿ ಅಂತ ನಾನು ಮೆಸೇಜನ್ನು ಕಟ್ ಮಾಡಿಲ್ಲ. ಈಗ ಅನವಸರವಾಗಿ ಎಲ್ಲ ಯಾರಾದರೂ ಮೆಸೇಜ್ ಕಳಿಸೋದಾಗಲಿ, ಮೆಸೇಜ್ ಮೂಲಕ ಕ್ವಶನ್ಸ್ ಹಾಕೋದಾಗಲಿ ಇಲ್ಲಿ ಚಾನಲಲ್ಲಿ ಮಾಡಿದರೆ ನನ್ನ ಫ್ಲೋ ಕಟ್ಟಾಗತ್ತೆ, ನನ್ನ ಅಟೆನ್ಷನ್ ಡೈವರ್ಟ್ ಆಗತ್ತೆ. ಆ ಒಂದು ಕಾಮನ್ ಸೆನ್ಸ್ ಇಲ್ಲದೇನೆ ಇಲ್ಲಿ ವಿಶೇಷವಾಗಿ ಪ್ರಶ್ನೆಗಳು ಹಾಕಿರ್ತಾರೆ, ಅದು ಬೇಕು ಇದು ಬೇಕು ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಶ್ಚರ್ಯ ಆಗುತ್ತೆ, ಎಲ್ಲ ದೊಡ್ಡ ದೊಡ್ಡವರು ಇರ್ತಾರೆ, ವಯಸ್ಸಾಗಿರುತ್ತೆ, ಇಲ್ಲಿ ಕ್ವಶನ್ಸ್ ಹಾಕಬಾರ್ದು ಎಂಬ ಮಿನಿಮಮ್ ಕಾಮನ್ ಸೆನ್ಸು ಅವರಿಗಿರಲ್ಲ ಪಾಪ. ಆ ಅಯ್ಯೋ ಅನಿಸ್ಬಿಡುತ್ತೆ, ದಯವಿಟ್ಟು ಹಾಗೆ ಮಾಡಬೇಡಿ. ಹಾಗೆ ಮಾಡಿದರೆ ನಾನು ಆ ರೀತಿಯಲ್ಲಿ ಮೆಸೇಜ್ ಮಾಡಲಿಕ್ಕೆ ಇಲ್ಲದೇನೆ ಆ ಮೆಸೇಜ್ ಕಟ್ ಮಾಡಿಬಿಡಬೇಕಾಗುತ್ತೆ, ಯಾವ ಮೆಸೇಜ್ ಯಾರು ಕಳಿಸ್ಲಿಕ್ಕೆ ಆಗಲ್ಲ. ಸರಿ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಜಿತೇಂದ್ರಿಯ ಇಂದ್ರಿಯಗಳನ್ನು ಗೆದ್ದಿರಬೇಕು, ಮಿತ ಆಹಾರ ಆಹಾರ ಮಿತವಾಗಿರಬೇಕು ಅಂತ ಜಪಕ್ಕೆ ಹೇಳ್ತಾ ಇದ್ದಾರೆ. ಇದು ಯಾವುದು? ನಾರಾಯಣ ವರ್ಮ ಜಪ ಮಾಡಬೇಕಾದರೆ ವಿಶಿಷ್ಟ ಫಲಗಳನ್ನ ನಾವು ಏನಾದರೂ ಅಪೇಕ್ಷಾ ಪಟ್ಟು ಜಪ ಮಾಡಬೇಕಾದರೆ ಆ ಕ್ರಮವನ್ನೆಲ್ಲ ಮಂತ್ರ ಸಿದ್ಧಿ ಪ್ರಕಾರ ಅಂತಲೇನೆ ಇದು ಕೊಡ್ತಾ ಇದ್ದಾರೆ. ಇದ ನಂತರ ಮುಂದೆ ವಿಶೇಷವಾದ ನಾರಾಯಣ ವರ್ಮದ ಕುರಿತು ಹೇಳೋದಾಗತ್ತೆ. ನಂತರ ವಿಪ್ರಶಿಷ್ಟ ಅಶನೋ ಅನ್ವಹಂ ಅಲ್ಲಿ ಹೇಳ್ತಾ ಇದ್ದಾರೆ, ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅದರಲ್ಲಿ ಉಳಿದಂಥ ಪದಾರ್ಥಗಳೇನಿರುತ್ತೆ ಅದರಿಂದ ತಾನು ಸ್ವೀಕಾರ ಮಾಡಬೇಕು. ಹಾ, ಅಲ್ಲೂ ಹೇಳ್ತಾರೆ ಮಂತ್ರ ಸಿದ್ಧಿಯಾಗಬೇಕಾದರೆ ನೀವು ಊಟ ಮಾಡುವ ಪದಾರ್ಥದಲ್ಲೂ ದೇವರನ್ನು ಚಿಂತನೆ ಮಾಡಿ. ನೋಡಿ, ಹರಿಕಥಾಮೃತ ಸಾರ ನೆನಪಾಗುತ್ತೆ ನಿಮ್ಗೆ. ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ಊಟ ಮಾಡುವಾಗ ದೇವರನ್ನ ಪದಾರ್ಥಗಳ ಚಿಂತನೆ ಮಾಡಿ ಅಂದ್ರು. ಅದಕ್ಕೆ ಹೇಳ್ತಾರೆ, ಧ್ಯಾಯನ್ ಸರ್ವ ಪದಾರ್ಥೇಶು ಹರಿಂ ಸಿದ್ಧೇತ ಮಾನವ. ಪದಾರ್ಥಗಳಲ್ಲಿ, ವಿಶೇಷವಾಗಿ ಸರ್ವ ಪದಾರ್ಥಗಳಲ್ಲಿ ಭಗವಂತನ ಧ್ಯಾನ ಮಾಡಿ ಸ್ವೀಕಾರ ಮಾಡಿದರೆ ಸಿದ್ಧೇತ ಮಾನವ, ಅವನಿಗೆ ಬೇಗ ಸಿದ್ಧಿಯಾಗಿಬಿಡುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಓಂಕಾರಸ್ಯೈವ ಮುಖ್ಯಾರ್ಥಂ ನೃಣಾಂ ಕಾಮಪ್ರದಂ ಸದಾ. ವಿಶೇಷವಾಗಿ ಜಪದ ಕಾಲಕ್ಕೂ ಮಿಕ್ಕ ಕಾಲಕ್ಕೂ ಓಂಕಾರದ್ದೇ ಅರ್ಥವನ್ನು ಸದಾ ಚಿಂತನೆ ಮಾಡಬೇಕು. ಅದೇ ಅರ್ಥ ಎಲ್ಲ ಜನರಿಗೆ ಇಷ್ಟಾರ್ಥವನ್ನು ಕೊಡತಕ್ಕಂಥದ್ದು. ಆ ದೇವರ ಪಾದವನ್ನು ಚಿಂತನೆ ಮಾಡಿ, ಓಂಕಾರ ಪ್ರತಿಪಾದ್ಯನಾದ ಗರುಡ ವಾಹನನಾದ ಭಗವಂತನ ಪಾದ ಚಿಂತನೆ ಮಾಡಿ. ಎಂಥ ಪಾದ? ಸಿಂಜನ್ನೋ ಪುರಸತ್ಪಾದಂ, ಒಳ್ಳೆ ಪಾದ, ಸ್ವತಂತ್ರ ಪಾದ, ಸತ್ಪಾದ. ಸಚ್ಛಬ್ದ ಉತ್ತಮಂ ಬ್ರೂಯಾತ್, ಉತ್ತಮವಾದ ಪಾದ, ಸ್ವತಂತ್ರವಾದ ಪಾದ. ಸಿಂಜನ್ನೋಪುರ, ಒಳ್ಳೆ ವಿಶೇಷವಾದ ಖಡಕ, ಗೆಜ್ಜೆಗಳಿಂದ ಶೋಭಿಸುವ ದೇವರ ಪಾದ. ಹರ್ತಾರಂ ಅಖಿಲ ಪದಾಂ ಹೇಳ್ತಾರೆ, ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡತಕ್ಕಂಥ ಆ ಭಗವಂತನ ಚಿಂತನೆ ಮಾಡಿ, ಅವನ ಪಾದವನ್ನು ಚಿಂತನೆ ಮಾಡಿ. ಕ್ಲೀಂ ವಾಚ್ಯಂ ಕಾಮದಾನಾತ್, ಅವನನ್ನು ಕ್ಲೀಂ ಅಂತ ಶಬ್ದ ವಾಚ್ಯ, ಬೀಜಾಕ್ಷರ ವಾಚ್ಯ ಅಂತ ಭಗವಂತನ ಚಿಂತನೆ ಮಾಡಬೇಕಂತ. ಯಾಕೆ ಕಾಮದಾನಾತ್ ಕ್ಲೀಂ ಶಬ್ದ ವಾಚ್ಯ ಅಂದರೆ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡುತ್ತಾನಾದ್ದರಿಂದ ಭಗವಂತನನ್ನ ಕ್ಲೀಂ ಶಬ್ದ ವಾಚ್ಯ ಅಂತ ಕರೀತಾ ಇದ್ದಾರೆ. ಅಂಥ ಭಗವಂತನನ್ನ ವಿಶೇಷವಾಗಿ ಚಿಂತನೆ ಮಾಡುತ್ತಾ ತಂ ಬಂದೇ ಯಾರನ್ನ ಹೇಳ್ತಾ ಇದ್ದಾರೆ, ಶ್ರೀ ನಾರದಾರ್ಚಿತಂ, ನಾರದರಿಂದ ಅರ್ಚಿತನಾದ ಭಗವಂತನ ಪಾದವನ್ನ ನಾವು ಚಿಂತನೆ ಮಾಡೋಣ ಅಂತ ಈ ಮಂತ್ರ ಸಿದ್ಧಿ ಪ್ರಕಾರವನ್ನ ಹೇಳ್ತಾ ಇದ್ದಾರೆ. ನನಗದು ಹೇಳಬೇಕು ಅಂತ ವಿಶೇಷವಾಗಿ ತೋರಿತು. ಆದ ಕಾರಣ ಇದು ನಮಗೆ ಚೆನ್ನಾಗಿ ಬಂತ, ಮಂತ್ರ ಸಿದ್ಧಿ ತಾನಾಗಿ ಆಗುತ್ತೆ. ಮಂತ್ರ ಅರ್ಥವನ್ನ ತಿಳಿಯೋಣ, ಜಪದ ಪ್ರಕಾರವನ್ನ ನಾವು ತಿಳ್ಕೊಂಡವು. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು 8 ಕಾಲಕ್ಕೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಪಾಠ ಶುರುವಾಗುತ್ತೆ. ಇನ್ನು ಇವತ್ತು ನೋಡೋಣ, ಯಾಕಂದರೆ ಈ ಪಾಠ ಮಾಡುವಾಗ ತೀರ್ಥ ಪ್ರಬಂಧ ಫ್ರೀ ಕಾನ್ಫರೆನ್ಸ್ ಕಾಲಲ್ಲಿ ನಾನು ಮಾಡ್ತಾ ಇದ್ದೇನೆ. ಆದರೆ ಅಲ್ಲಿ ಕೆಲವರಿಗೆ ಅವರು ಅದರಲ್ಲಿ ಜಾಯಿನ್ ಆಗ್ಲಿಕ್ಕೆ ಹೋದರೆ ಐಡಿ ಸರಿಗಿಲ್ಲ, ಹಾಗೀಗೆ ಅಂತ ಏನೋ ಬರ್ತಾ ಇದೆ ಕಂಪ್ಲೈಂಟು ಅಂತ ಹೇಳ್ತಾ ಇದ್ದಾರೆ. ಇಫ್ ಇಟ್ ಆಲ್ ದಟ್ ಇಸ್ ದಿ ಪ್ರಾಬ್ಲಮ್. ಒಂದು ವೇಳೆ ಅದು ಪ್ರಾಬ್ಲಮ್ ಆಗ್ತಾ ಇದೆ, ಒಂದು ವೇಳೆ ವಿಶೇಷವಾಗಿರತಕ್ಕಂಥ ಕೇಳಿಸ್ತಾ ಇಲ್ಲ ಅಂತ ಈ ಪ್ರಾಬ್ಲಮ್ಸ್ ಏನಾದರೂ ಬಂದಿದ್ದರೆ, ನಾನು ನಾಳೆಯಿಂದ ಯಾವುದು ಯೂಟ್ಯೂಬಲ್ಲೇ ಪಾಠ ಮಾಡಿಬಿಡ್ತೀನಿ. ಅವ ನನ್ನನ್ನು ನೋಡ್ಬೋದು, ಹೇಗೂ ನೀವು ಅಲ್ಲಿ ಕೇಳೋದು ಮಾತ್ರ ಇರೋದು, ನೀವು ಮಾತಾಡೋದು ಏನಿಲ್ಲ ಪಾಠದಲ್ಲಿ. ನಾನು ಇದರ ಮೂಲಕವೇ ಪಾಠ ಮಾಡ್ತೇನೆ. ಆ ಪಾಠದಲ್ಲಿ ನೀವು ವಿಶೇಷವಾಗಿ ಯೂಟ್ಯೂಬ್ ಮೂಲಕವೇ ಬರಬಹುದು ಎಲ್ಲರೂ ಕೂಡ. ಇವತ್ತು ಇನ್ನೆನ್ನೆ ಯಾರಿಗೂ ಹೇಳಿಲ್ಲ ಯೂಟ್ಯೂಬಲ್ಲಿ ಮಾಡ್ತೇನೆ ಅಂತ ಹೇಳಿ, ಇವತ್ತು ಫ್ರೀ ಕಾನ್ಫರೆನ್ಸ್ ಕಾಲಲ್ಲಿ ಮಾಡ್ತೇನೆ. ನಾಳೆಯಿಂದ ಎಲ್ಲರೂ 8 ಕಾಲಕ್ಕೆ ಎಲ್ಲರ ಹತ್ರೂ ಯೂಟ್ಯೂಬ್ ವಿಶೇಷವಾಗಿರ್ತಕ್ಕಂಥ ಇದಿದೆ, ಆದ್ದರಿಂದ ಲಿಂಕ್ ಇದೆ, ಆದ್ದರಿಂದ ಎಲ್ಲರೂ ಯೂಟ್ಯೂಬ್ಗೆ ಚಾನಲ್ಗೆ ಬಂದುಬಿಟ್ರೆ ಇದರಲ್ಲಿ ಎಷ್ಟು ಜನ ಬೇಕಾದರೂ ಬರಬಹುದು, ಈ ಥರ ಪ್ರಾಬ್ಲಮ್ಸ್ ಯಾವುದು ಬರಲ್ಲ. ಆದ್ದರಿಂದ ಎಲ್ಲರೂ 8 ಕಾಲಕ್ಕೆ ಯೂಟ್ಯೂಬ್ಗೆ ಬಂದುಬಿಟ್ರೆ ನಾಳೆಯಿಂದ ಹೀಗೆ ಪಾಠವು ಅದರಲ್ಲೇ ಮಾಡೋಣ. ಇವತ್ತು ಮಾತ್ರ ಇನ್ನು 8 ಕಾಲಕ್ಕೆ ಫ್ರೀ ಕಾನ್ಫರೆನ್ಸ್ ಕಾಲ್ಗೆ ಎಲ್ಲರೂ ಬನ್ನಿ. ಶ್ರೀಕೃಷ್ಣ ಅರ್ಪಣೆ.